ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಮಃ ಪರಸ್ಮೈ ಪುರುಷಾಯ ಭೂಯಸೇ ಸದುದ್ಭವಸ್ಥಾನ ನಿರೋಧರೀರಯ ಗೃಹೀತಶಕ್ತಿತ್ರಿತಯಾಯ ದೇಹಿನಾಂ ಅಂತರ್ಧ್ರುವಾಯ ಅನುಪಲಬ್ಧವರ್ತ್ಮನೇ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸ್ವಲ್ಪ ದೂರದಿಂದ ಬರೋದಾಯಿತು, ಅವ್ರು ತುಂಬ ಕಾದಿದ್ದೀರಾ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಅಧ್ಯಾತ್ಮ ಯೋಗೇನ ವಿವಿಕ್ತ ಸೇವೆಯ ಪ್ರಾಣೇಂದ್ರಿಯಾತ್ಮಾಭಿಜಯೇನ ಸಮ್ಯಕ್. ಪ್ರಾಣ ಜಯ ನೋಡಿದು ಅಂದ್ರೆ ವಿಶೇಷವಾಗಿ ವಾಯುದೇವರ ಅಂತರ್ಯಾಮಿಯಾದ ಭಗವಂತನಲ್ಲಿ ಮನಸ್ಸಿಟ್ಟು ವಾಯುದೇವರಿಗೆ ಶರಣಾಗತರಾಗಿ ವಾಯುದೇವರ ಅನುಗ್ರಹದ ಮೂಲಕ ವಾಯುಜಯ, ಆ ವಾಯುಜಯದ ಮೂಲಕ ನಮ್ಮ ಒಳಗಿನ ಭಗವಂತನ ದರ್ಶನಕ್ಕೆ ಪ್ರಯತ್ನ. ಏನು ವಾಯುಜಯ ವಾಯುಜಯ ಅಂತ ಒದ್ದಾಡ್ತೀರಾ? ಏನು ಆ ಗಾಳಿ ಹಿಡ್ಕೊಂಡು ಏನು ಒದ್ದಾಡ್ ಮಾಡ್ತೀರೋ? ಭ್ರಾಂತವಾಗಿ ಉಸಿರಾಡ್ತಾ ಇದ್ರೆ ಸಾಕಲ್ಲ, ಅದೇನೋ ಗಾಳಿ ತಗೊಳ್ಳೋದು ಬಿಡೋದು ಹಿಡಿಯೋದು ಏನಿವೆಲ್ಲ ಅಂದ್ರೆ ಇಷ್ಟು. ಆ ಕಡೆಗೆ ಅಪಾನ ವಾಯು ಇರುತ್ತೆ, ಅಪಾನ ವಾಯುವನ್ನ ನಿರೋಧ ಮಾಡಿ, ಅದು ಪ್ರಾಣಾಯಾಮದಲ್ಲಿ ಗೊತ್ತಾಗುತ್ತೆ ಗುರುಗಳಿಂದ, ನಿರೋಧ ಮಾಡಿ ಕಡಗಿರುವಂತಹ ವಾಯುವನ್ನ ಮೇಲ್ಮುಖ ಮಾಡಿದಾಗ ಆ ವಾಯುವಿನ ಒಂದು ಪ್ರಭಾವದಿಂದಾಗಿ ನಮ್ಮ ಹೃದಯದಲ್ಲಿರುವ ಕಮಲ ಯಾವಾಗ್ಲೂ ಕಳಮುಖವಾಗಿಯೇ ಇರುತ್ತೆ. ಆ ವಾಯುವಿನ ಪ್ರಭಾವದಿಂದ ಫೋರ್ಸ್ ಅಂತ ಹೇಳ್ತೀವಲ್ಲ, ಅದರಿಂದ ಅದು ಮೇಲ್ಮುಖ ಆಗುತ್ತೆ. ಯಾವಾಗ ಅಂತ ಹೇಳಿದರೆ ಗಾಳಿಯನ್ನ ಬಿಗಿ ಹಿಡಿದಾಗ, ಗಾಳಿಯನ್ನ ಬಿಟ್ಟು ಗಾಳಿಯನ್ನ ತಗೊಂಡು ಅದನ್ನ ಬಿಗಿ ಹಿಡಿದು, ಬರೇ ಬಿಗಿ ಹಿಡಿಯೋದಲ್ಲ, ಬಿಗಿ ಹಿಡಿಯೋದ್ರೊಳಗೆ ಕೆಳಗಿನ ವಾಯುವನ್ನ ಮೇಲಕ್ಕೆ ತಳ್ಳಿದಾಗ ಆ ಕಮಲ ಮೇಲಕ್ಕೆದ್ದು ಅರಳುತ್ತೆ. ಇಷ್ಟು ಒಳಗಿನ ರಹಸ್ಯ. ಆ ಕಮಲ ಅರಳಿದಾಗ ಮನೋನೇತ್ರಕ್ಕೆ ಗೋಚರ ಆದಾಗ ಒಳಗಿರುವ ಭಗವಂತನ ಮೂರ್ತಿಯ ಚಿಂತನ, ಧ್ಯಾನ, ದರ್ಶನ ಇವೆಲ್ಲ ಮುಂದಕ್ಕೆ ಹೋಗುತ್ತೆ. ಅಷ್ಟೇ ಅಲ್ಲ, ಮನಸ್ಸಿನ ಚಾಂಚಲ್ಯ ಕಳೆದು ಹೋಗುತ್ತೆ. ಇದಕ್ಕೆ ಪ್ರಧಾನ ಸಾಧನ ಯಾವುದು? ಪ್ರಾಣ ಜಯ. ಆ ಪ್ರಾಣ ಜಯ ಹೇಗಿರಬೇಕು ಅಂದ್ರೆ ಪ್ರಾಣ ಅಭಿಜಯ, ಎಲ್ಲಾ ರೀತಿಯಲ್ಲೂ ಪ್ರಾಣವನ್ನ ನಿಗ್ರಹ ಮಾಡಿ ಚೆನ್ನಾಗಿ ವಾಯುದೇವರ ಅನುಗ್ರಹ ಮೂಲಕ ಮಾಡಬೇಕು. ನಂತರ ಇಂದ್ರಿಯ ಜಯ, ಅದನ್ನು ನೋಡಿದೆವು. ಇನ್ನ ಆತ್ಮ ಅಭಿಜಯೇನ, ಆತ್ಮಾಭಿಜಯ ಅಂತ ಹೇಳಿದರೆ ಈ ಪ್ರಾಣಜಯ ಇಂದ್ರಿಯ ಜಯದಿಂದ ಮನಸ್ಸು ಸದಾ ಶ್ರೀಹರಿಯ ಪದಾರವಿಂದದಲ್ಲೇ ಇರುವಂತೆ. ಇನ್ನ ಅದರಲ್ಲಿ ನಮ್ಮ ಪ್ರಯತ್ನ ಯಾವುದೂ ಇಲ್ಲ, ಅಪ್ರಯತ್ನವಾಗಿಯೇನೇ ಮನಸ್ಸು ಸದಾ ಶ್ರೀಹರಿಯ ಪದಾರವಿಂದದಲ್ಲಿ ಇರುವಂತೆ ನಾವು ಅಭ್ಯಾಸ ಅಷ್ಟು ಸತತ ಮಾಡಬೇಕು, ಅದನ್ನು ಹೇಳುತ್ತಾರೆ. ಇನ್ನ ತಚ್ಛ್ರದ್ಧಯ ಬ್ರಹ್ಮಚರ್ಯೇಣ ಶಶ್ವತ್ ಅಸಂಪ್ರಮ ಪ್ರಮಾದೇನ ಜಯೇನ ವಾಚಾಂ. ಇನ್ನ ಹೇಳುತ್ತಾರೆ ತಚ್ಛ್ರದ್ಧಯ ಅಂದರೆ ತಚ್ಛ್ರದ್ಧಯ, ಅವನಲ್ಲಿ ಶ್ರದ್ಧ. ತಚ್ಛ್ರದ್ಧ ತತ್ವ ಅಂದ್ರೆ ಅವನು, ಅವನು ಅಂದ್ರೆ ಯಾರು? ತತ್ವ ಅಂದ್ರೆ ಯಾರನ್ನ ಕರಿಬಹುದಲ್ಲ ಅವನು ಅಂತ ಹೇಳಿದ್ರೆ ದೇವರು ಅಂತ ಹೇಗೆ ಅರ್ಥ ಆಗುತ್ತೆ ಅಂದ್ರೆ ತತ್ವ ಎಂಬ ಶಬ್ದವೇ ದೊಡ್ಡ ಮಂತ್ರ. ತತ್ಸವಿತುರುವರೆಣ್ಯಂ ಅಂತ ಶುರುವಾದಾಗ ತಕಾರ, ಪ್ರಚೋದಯಾತ್ ಅಂದಾಗ ತು ಅಂತ ಮೊದಲು ಕೊನೆ ಸೇರಿಸಿದ್ರೆ ತತ್ ಅಂದ್ರೆ ಕೋಡ್ ವರ್ಡ್ ಯಾವುದು? ಗಾಯತ್ರಿ ಮಂತ್ರ ಪ್ರತಿಪಾದ್ಯ ತಚ್ಛ್ರದ್ಧಯ, ಗಾಯತ್ರಿ ಮಂತ್ರ ಪ್ರತಿಪಾದ್ಯನಾದ ಶ್ರೀಹರಿಯಲ್ಲಿ ಶ್ರದ್ಧ. ಅರ್ಥ ಏನು ಅಂದರೆ ಗಾಯತ್ರಿ ಮಂತ್ರ ಹೇಳುವಂಥದ್ದು ಯಾವ ದೇವರ ಮೂರ್ತಿಯನ್ನ ಕುರಿತು ಅಂದರೆ ಸೂರ್ಯ ಮಂಡಲ ಮಧ್ಯವರ್ತಿಯಾದ ನಾರಾಯಣನ ಕುರಿತು. ಆ ಸೂರ್ಯಮಂಡಲ ಮಧ್ಯವರ್ತಿಯಾದ ನಾರಾಯಣ, ಆತನ ವಿಶೇಷವಾದ ಚರ್ಯ ಏನಯ್ಯ ಅಂದರೆ ಎಲ್ಲರ ಬುದ್ಧಿಯನ್ನ ಪ್ರೇರಣೆ ಮಾಡುತ್ತಾನೆ. ಧಿಯೋ ಯೋನ ಪ್ರಚೋದಯ, ಪ್ರಚೋದನೆ ಅಂದ್ರೆ ಏನು ಅದಕ್ಕೆ ಮತ್ತೆ ಅರ್ಥ ಹೇಳುತ್ತಾರೆ. ಪ್ರಚೋದಯ ಅಂತಂದರೆ ಸ್ವವಿಷಯೇ ಪ್ರೇರಯೇ, ಸರ್ವತ್ರ ಭಗವಂತ ಇದ್ದಾನೆ. ಆ ಪದಾರ್ಥಗಳಲ್ಲಿ ನಮಗೆ ಕಾಣೋದೇ ಮೂರು ಕಾಣಬೇಕು, ದೇವರು ಜೀವ ಜಡ. ದೇವರು ಕಾಣಲ್ಲ, ಜೀವ ಜಡ ಮಾತ್ರ ಕಾಣೋದು. ಆ ಜೀವ ಜಡರಲ್ಲಿ ಭಗವಂತನ ಎಚ್ಚರ, ಯಾರನ್ನು ನೋಡಿದರೂ ಅಲ್ಲಿ ಭಗವಂತನ ಎಚ್ಚರ, ಯಾವ ಪದಾರ್ಥ ನೋಡಿದರೂ ಭಗವಂತನ ಎಚ್ಚರ ಬರುವುದು ಆ ಸೂರ್ಯಮಂಡಲ ಮಧ್ಯವರ್ತಿಯಾದ ನಾರಾಯಣನ ಅನುಗ್ರಹದಿಂದ. ಆ ನಾರಾಯಣನ ಅನುಗ್ರಹ ಆಯಿತ ನಮಗೆ ಸರ್ವತ್ರ ಭಗವಂತನ ಚಿಂತನೆ ಬರಲಿಕ್ಕೆ ಶುರು ಆಗುತ್ತೆ. ಹಾಗಾದರೆ ನಮಗೆ ಭಗವಂತನ ಚಿಂತನ ಸರ್ವತ್ರ ಬರುವಂತೆ ಮಾಡುವ ಆ ನಾರಾಯಣನಲ್ಲಿ ಶ್ರದ್ಧ. ಹೇ ಸ್ವಾಮಿ, ನಮಗೆ ಒಳ್ಳೆ ಬುದ್ಧಿಯನ್ನ ಕೊಡು. ಈ ಹೇಳಬೇಕಾದ್ರೆ ಗಾಯತ್ರಿ ಮಂತ್ರದ ಅರ್ಥ ಕನ್ನಡದಲ್ಲಿ ಚೂರು ಯಾರಾದರೂ ಹೇಳಿದ್ರ ಅಂದ್ರೆ ಕನಕದಾಸರು ಹೇಳಿದ್ರು, ಗೆದ್ದು ಪೋಪ ಬುದ್ಧಿ ತೋರೋ ಪದ್ಮನಾಭನೆ. ಇಷ್ಟೇ ಗಾಯತ್ರಿ ಮಂತ್ರದ ಅರ್ಥ. ಸಂಸಾರವನ್ನ ಗೆಲ್ಲುವ ಬುದ್ಧಿ ತೋರೋ, ಇದೇ ಗಾಯತ್ರಿ ಮಂತ್ರ. ಹೆಣ್ಣು ಮಕ್ಕಳು ನೀವು, ಅಯ್ಯೋ ನಮ್ಗೆ ಗಾಯತ್ರಿ ಮಂತ್ರ ಇಲ್ಲ, ನಮಗೆ ಅರ್ಥವೇ ಆಗಲ್ಲ, ನಾವು ಹೇಳಲಿಕ್ಕೂ ಯೋಗ್ಯತೆ ಇಲ್ಲ, ನಮಗೆಲ್ಲ ಏನು ಇಲ್ಲ 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 ಅಂದ್ಬಿಟ್ಟಿದ್ದಾರೆ. ಯಾಕಿಲ್ಲ? ನಾವು ದೊಡ್ಡದಾಗಿ ಮಂತ್ರ ಹೇಳಿ ಕಷ್ಟಪಡ್ತೀವಿ, ಚಿಕ್ಕದಾಗಿ ನಿಮಗೆ ಕೊಟ್ಟಿದ್ದಾರೆ. ಗೆದ್ದು ಪೋಪ ಬುದ್ಧಿ ತೋರೋ ಅಂದ್ರೆ ಸಾಕು, ನಿಮಗೆ ಆ ಬುದ್ಧಿ ಕೊಡುತ್ತಾರೆ, ನಮಗೂ ಅದೇ ಕೊಡುತ್ತಾರೆ, ನಿಮಗೂ ಅದೇ ಕೊಡುತ್ತಾರೆ. ನೀವು ಚೂರು ಕಷ್ಟಪಟ್ಟರೆ ಕೊಡ್ತಾರೆ, ನಾವು ಜಾಸ್ತಿ ಪಟ್ಟರೆ ಕೊಡ್ತಾರೆ, ಅಷ್ಟೇ ವ್ಯತ್ಯಾಸ. ಅದರಿಂದ ಬಹಳ ಜನ ಹೇಳ್ತಾರೆ ಈ ಗಂಡಸರು ಹೆಂಗಸರು ಅನ್ಯಾಯ ಮಾಡಿಬಿಟ್ಟಿದ್ದಾರೆ. ಈ ಯಾವುದು ವೈದಿಕ ಪ್ರಪಂಚದಲ್ಲಿ ಹೆಂಗಸರಿಗೆ ತುಂಬಾ ಅನ್ಯಾಯ ಆಗಿದೆ, ಗಂಡಸರೆಲ್ಲ ತುಂಬಾ ಸಂತೋಷವಾಗಿದ್ದಾರೆ. ಏನಿಲ್ಲ, ಶಾಸ್ತ್ರ ಮೊದಲು ಖಡ್ಗ ಎತ್ತಿದ್ದೇ ಗಂಡಸರ ಮೇಲೆ. ಚಿಕ್ಕ ಹುಡುಗಿದ್ದಾಗಲಿಂದ ನೋಡಿ, ಕೂದಲು ಇದ್ರೆ ಎಷ್ಟು ಚೆನ್ನಾಗಿರ್ತಾರೆ, ಕೂದಲು ತೆಗೆದ್ರೆ ಹೇಗಿರ್ತಾರೆ, ಹೌದಾನೆ? ಕೂದಲು ಇಳಿದಿದ್ರೆ ಯಾರು ನೋಡ್ಲಿಕ್ಕಾಗಲ್ಲ. ಗಂಡಸರ ಮೇಲೆ ಶಾಸ್ತ್ರ ವಿಧಾನ ನಡೀತಾ ಇದೆ. ಹುಡುಗಿದ್ದಾಗಲಿಂದ ಏನು ಚೂರು ಇನ್ನ ಚೌಲ ಉಪನಯನ ಅಂತ ಶುರುವಾದ ಕೂಡಲೇ ಸಾಯೋ ಪರ್ಯಂತ ಪ್ರತಿ ತಿಂಗಳು ಪೂರ್ಣವಾಗಿ ಕೂದಲು ತೆಗೆಸಬೇಕು ಅಂತ ನಮ್ಮ ಮೇಲೆ ಖಡ್ಗ ಇಟ್ಟಿದ್ದಾರೆ. ನಾವು ಸರಸಿ ಮುಂದಕ್ಕೆ ಹೋಗ್ತಾ ಇದ್ದೀವಿ, ಬೇರೆ ವಿಷಯ, ಸತ್ಯವಾದ ವಿಚಾರ. ಮೊದಲು ವಿಕಾರ ಮಾಡಿದ್ದೇ ಗಂಡಸರನ್ನ, ನಮಗೆ ಎಲ್ಲಾ ವಿಚಾರ ನೋಡಿ, ತಲೆ ಸ್ನಾನ ನಮಗೇನೆ ನಿತ್ಯ, ಅದು ಧನುರ್ಮಾಸದಲ್ಲೂ ತಣ್ಣೀರು ಸ್ನಾನ ಮಾಡಲೇಬೇಕು. ನಿಮಗೆ ವಿಶೇಷವಾಗಿ ಕಂಠಕ್ಕೆ ಸ್ನಾನ, ತಲೆ ಬೇಕಾಗಿಲ್ಲ. ನೀವು ತಲೆ ತೊಯ್ಯದಿದ್ರೂ ನಿಮಗೆ ಮಡಿ ಬರುತ್ತೆ, ನಮಗೆ ಮಡಿ ಬರಲ್ಲ, ಹೌದಾ? ಸ್ತ್ರೀಯರಿಗೆ ಕೊಟ್ಟ ಫೆಸಿಲಿಟಿ, ಸ್ತ್ರೀಯರಿಗೆ ಕೊಟ್ಟ ಸ್ಥಾನ ವೈದಿಕ ಪ್ರಪಂಚದಲ್ಲಿ ಗಂಡಸರಿಗೆ ಕೊಡಲಿಲ್ಲ. ಸ್ತ್ರೀಯರಿಗೆ ಆದ್ಯ ಸ್ಥಾನ ನೋಡಿ, ಮಾತೃದೇವೋಭವ ಅಂತ ತಾಯಿಗೆ ಕೊಟ್ಟದ್ದು, ನಂತರ ಪಿತೃದೇವೋಭವ ಆಚಾರ್ಯ ದೇವೋಭವ ಅಂತ ನೆಕ್ಸ್ಟ್ ನೆಕ್ಸ್ಟ್ ಸ್ಟೆಪ್ ಕೊಡ್ತಾ ಬಂದರು. ಅದರಿಂದ ಇಲ್ಲಿ ತಕ್ಷಧಯ ಅಂದರೆ ಭಗವಂತನ, ಅಂದರೆ ಗಾಯತ್ರಿ ಮಂತ್ರ ಪ್ರತಿಪಾದ್ಯನಾದ ಭಗವಂತನಲ್ಲಿ ಶ್ರದ್ಧ. ಸದಾ ಭಗವಂತನ ಚಿಂತನೆ ಮಾಡಬೇಕು. ಸ್ವಾಮಿ, ನಿನ್ನ ವಿಷಯಕವಾಗಿ ಸದಾ ಮನಸ್ಸು ಪ್ರೇರಿತವಾಗಲಿ ನಿನ್ನಿಂದ, ನೀನೇ ಮಾಡಯ್ಯ. ನಂತರ ಬ್ರಹ್ಮಚರ್ಯೇಣ ಶಶ್ವತ್ ಅಸಂಪ್ರಮಾದೇನ ಹೇಳುತ್ತಾರೆ. ಯಾವಾಗೂ ಬ್ರಹ್ಮಚರ್ಯದಿಂದಿರಬೇಕು. ಬ್ರಹ್ಮಚರ್ಯ ಅಂದ್ರೆ ಏನು ಅಂದರೆ, ಹೊರಗಿನ ಬ್ರಹ್ಮಚರ್ಯ ಗೊತ್ತು. ಹೊರಗಿನ ಬ್ರಹ್ಮಚರ್ಯ ಅಂದ್ರೆ ಯಾವ ಯಾವ ಕಾಲದಲ್ಲಿ ಗೃಹಸ್ಥರಾದವರು ಯಾವ ಯಾವ ಕಾಲದಲ್ಲಿ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕು, ಶಾಸ್ತ್ರ ದೊಡ್ಡ ಪಟ್ಟಿಯನ್ನು ಕೊಟ್ಟಿದೆ. ಆ ರೀತಿಯಲ್ಲಿ ಇನ್ನ ಬ್ರಹ್ಮಚಾರಿಗಳು, ವಾನಪ್ರಸ್ಥರು, ಯತಿಗಳು, ಅವರದು ಬೇರೇನೇ ಆಗಿದೆ. ಅವರಿಗಂತ ಬ್ರಹ್ಮಚರ್ಯ ಅನ್ನೋದು ಘೋಟಕ ಬ್ರಹ್ಮಚರ್ಯ ಬಂದೇ ಬರುತ್ತಲ್ಲಿ. ಇನ್ನ ಇನ್ನೊಂದು ಇದೆ ಬ್ರಹ್ಮಚರ್ಯ ಅಂದ್ರೆ ಬ್ರಹ್ಮಣಿಚರ್ಯ. ಶ್ರೀಹರಿಯಲ್ಲಿ ಸದಾ ಮನಸ್ಸು ಇಡುವುದೇ ಬ್ರಹ್ಮಚರ್ಯ ಅಂದ್ರು. ನಂತರ ಅಸಂಪ್ರಮಾದೇನ, ಅಸಂಪ್ರಮಾದ ನೋಡಿ, ಪ್ರಮಾದ. ಪ್ರಮಾದ ಅಂದ್ರೆ ಮಾಡಬೇಕಾದ ಕೆಲಸದಲ್ಲಿ ಎಚ್ಚರ ತಪ್ಪಿರೋದು ಪ್ರಮಾದ. ಮಾಡಬೇಕಾದ ಕೆಲಸ ಗೊತ್ತು, ಮಾಡಬೇಕು ಅಂತಲೂ ಗೊತ್ತು, ಅದನ್ನು ಮಾಡಬೇಕು ಎಂಬುದರಲ್ಲಿ ಅಶ್ರದ್ಧ, ನೆಗ್ಲಿಜೆನ್ಸ್ ಅಂತ ಹೇಳ್ತೀರಲ್ಲ, ಆ ನೆಗ್ಲಿಜೆನ್ಸೇ ಪ್ರಮಾದ. ಅದು ಕೂಡ ಯಾವುದು ಹೇಳ್ತಾರೆ, ಅಸಂಪ್ರಮಾದೇನ ಸಂಪ್ರಮಾದ ಅಂತ ಅಂದ್ರೆ ಪೂರ್ಣ ಎಚ್ಚರ ತಪ್ಪಿರೋದು ಅಂತಹದ್ದು ಇಲ್ಲ, ಅದು ಅಸಂಪ್ರಮಾದ. ದೇವರ ಚಿಂತನ, ದೇವರ ವಿಶೇಷ ಕುರಿತಾಗಿ, ಭಗವಂತನ ಪ್ರೀತಿಗಾಗಿ ಸಾಧನೆ ಏನಿದೆ ಅದರಲ್ಲಿ ಚೂರೂ ನಮಗೆ ಅಶ್ರದ್ಧ ಇರಬಾರದು, ನೆಗ್ಲಿಜೆನ್ಸ್ ಇರಬಾರದು. ಅದೇ ಬರುತ್ತೆ, ನಮಗಿರೋ ಆಸ್ತಿ ಅದೊಂದೇ. ಇವತ್ತು ವಿಶೇಷವಾಗಿ ದೇವರ ಮೇಲೆ ಏನೋ ಭಕ್ತಿ ವಿಶೇಷ, ಏನು ಅಪರೋಕ್ಷ ಆಗ್ಬಿಡುತ್ತೇನೋ ಎಂಬ ರೀತಿಯಲ್ಲಿ ಏನು ದೇವರ ಮುಂದೆ ಕೂತು ದಾಳ ತಟ್ಟಿ ಹಾಡು ಹೇಳಿ ಏನು ರಾತ್ರಿವರೆಗೂ ಮಾಡಿದ್ದಾಯಿತು, ಮಾರನೇ ದಿನ ದೇವರ ಕಡೆ ನೋಡೋದೇ ಇಲ್ಲ. ಹಾಗಿರಬಾರದಂತೆ, ನಿತ್ಯವೂ ಒಂದೇ ಸಮನೆ ಮನಸ್ಸು ಹೋಗ್ತಾ ಇರಬೇಕು. ಅದನ್ನು ಹೇಳ್ತಾ ಇದ್ರೆ ಅಸಂಪ್ರಮಾದೇನ, ಅಲ್ಲಿ ನಿರ್ಲಕ್ಷ್ಯಕ್ಕೆ ಅಥವಾ ಚೂರು ಆಲಸ್ಯಕ್ಕೆ ಅಲ್ಲಿ ಅವಕಾಶವಿಲ್ಲ. ಇನ್ನ ವಾಚಾಂ ಜಯೇನ, ವಾಕ್ವನ್ನ ಜಯ ಮಾಡೋದರಿಂದ ಭಗವಂತ ನಮಗೆ ಸಿಗ್ತಾನೆ. ಏನು ವಾಕಿನ ಜಯ ಅಂದರೆ, ಕರ್ದಮ ಪ್ರಜಾಪತಿಗಳು ತಮ್ಮ ಮದುವೆ ಸಂದರ್ಭ ದೇವಹೂತಿ ದೇವಿಯನ್ನ ಕೊಟ್ಟು ಮದುವೆ ಮಾಡಬೇಕು ಅಂತ ಸ್ವಯಂಭೂಮನುಗಳು ಬಂದಿದ್ರೆ ಅವರ ಜೊತೆ ಮಾತಾಡಬೇಕು ಅಂತಾದರೆ ಭಗವಂತನಿಗೆ ನಮಸ್ಕಾರ ಮಾಡಿ ಅವರು ಮಾತಾಡಲಿಕ್ಕೆ ಶುರು ಮಾಡುತ್ತಾರೆ. ಯಾಕೆ ನಮಸ್ಕಾರ ಮಾಡಿದ್ರು ಅಂದರೆ, ಸ್ವಾಮಿ ಈ ಮಾತು ನಿನ್ನ ಸೊತ್ತು, ಬರುವಂತ ಪ್ರತಿಯೊಂದು ಶಬ್ದ ನಿನ್ನನ್ನೇ ಹೇಳುತ್ತೆ, ಆ ಶಬ್ದಗಳನ್ನು ನಿನ್ನ ಕುರಿತಾಗಿ ಬಳಸಬೇಕು ನಾನು. ಆದರೆ ಅದೇನಾಗ್ತಾ ಇದೆ, ನನ್ನ ಜೀವನಕ್ಕಾಗಿ ಶಬ್ದವನ್ನು ಬಳಸಬೇಕಾಗಿ ಬರ್ತಾ ಇದೆ. ಆದ ಕಾರಣ ನನ್ನ ಜೀವನಕ್ಕೆ ಈ ಶಬ್ದವನ್ನ ಎಷ್ಟು ಸ್ವಲ್ಪ ಬಳಸಬೇಕೋ ಅಷ್ಟು ಸ್ವಲ್ಪ ಬಳಸಲಿಕ್ಕೆ ನೀನು ಅನುಮತಿಯನ್ನ ಕೊಡು ಅಂತ ಕೇಳಿಕೊಂಡು ಬಹಳ ಸ್ವಲ್ಪ ಮಾತಾಡಿದರಂತೆ. ಅರ್ಥ ಆಯಿತು, ನಾವು ಮಾತಾಡುವುದರಲ್ಲೇ ತಾತ್ಪರ್ಯ. ಬೆಳಗ್ಗಿಂದ ರಾತ್ರಿ ಪರ್ಯಂತ ಎಷ್ಟು ಬೇಕು ಮಾತಾಡ್ತೀವೋ ಅಷ್ಟೂ ಮಾತಾಡ್ತಾ ಇರ್ತೀವಿ. ಜೀವನದಲ್ಲಿ ಇನ್ನೇನು ಪಾಪ ಮಾಡಲಿಲ್ಲ, ಬರೀ ಮಾತುಗಳು ಜಾಸ್ತಿ ಮಾತಾಡಿ ಹೋದರೆ ಅದಕ್ಕೆ ಸಪರೇಟ್ ಸೆಕ್ಷನ್ ಇರುತ್ತಂತೆ. ಅಂದ್ರೆ ದೇವರ ಆಸ್ತಿಯಾದ ಮಾತನ್ನ ಕಾಡು ಹರಟೆಗೆ ಬಳಸಿದ್ದರಿಂದ ಪ್ರತ್ಯೇಕ ಶಿಕ್ಷಾ ಕೂತಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ ನೋಡಿ, ಈ ಮಾತನ್ನ ಸಂಸಾರದಲ್ಲಿ ಹೆಚ್ಚಿಗೆ ಬಳಸ್ತಾ ಹೋದ್ರ ತೊಂದರೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಎಲ್ಲರಿಗೂ ಅನುಭವ, ಎಷ್ಟು ಸೈಲೆಂಟ್ ಆಗಿರ್ತೀರಿ ಅಷ್ಟು ತೊಂದರೆ ಕಡಿಮೆ, ಎಷ್ಟೆಷ್ಟು ಮಾತು ಬಳಸ್ತೀರಿ ಹೆಚ್ಚೆಚ್ಚಾಗುತ್ತೆ. ಅದು ನೋಡಿ, ಯಾವಾಗ ಮಾತು ಜಾಸ್ತಿ ಬಳಸ್ತಾರೆ ಪಾಪ ಎಲ್ಲರೂ ಸೈಲೆಂಟ್ ಆಗಿಡ್ತಾರೆ, ಆ ಊಟದ ಕಾಲಕ್ಕೆ ಬರುತ್ತೆ. ಊಟ ಕೂತಾಗ ಎಲ್ಲಿಲ್ಲದ ಮಾತೆಲ್ಲ ಮಾತಾಡುತ್ತಾರೆ, ಅಲ್ಲೇ ಜಗಳ, ಅಲ್ಲೇ ರಂಪು ರಗಳೆ ಎಲ್ಲ ಶುರು ಆಗುತ್ತೆ. ಕೊನೆಗೆ ಆ ಊಟಕ್ಕೂ ತಟ್ಟೆಯನ್ನು ಒಬ್ಬರ ಮೇಲೆ ಒಬ್ಬರು ಫ್ಲೈಯಿಂಗ್ ಸಾಸರ್ ತರ ಹಾಕೊಳ್ಳುವಂತಹ ಪರಿಸ್ಥಿತಿ ಬಂದ್ಬಿಡುತ್ತದೆ. ಯಾಕೆ? ಮಾತು ಜಾಸ್ತಿ ಆದರೆ ಯಾವಾಗ್ಲೂ ಕೂಡ ಆಚೆಯವರ ಮೇಲೆ ಮಾತು ದುರುಸಾಗಿ ಬರುವ ಸಂದರ್ಭ ಇದೆ. ಅದನ್ನೇ ಕತ್ತರಿಸಿದರೆ ಜೀವನದಲ್ಲಿ ಯಾವ ತೊಂದರೆಯೂ ಇರಲ್ಲ. ಯಾರಾದರೂ ನಮ್ಮವರು ಅಂತಿದ್ದರೆ ಅವರನ್ನ ಬೇಗ ಕಳ್ಕೋಬೇಕಾ? ನಮ್ಮವರು ಅಂತ ಅಭಿಮಾನ ಪಡೋರಿದ್ರೆ ಬೇಗ ಕಳ್ಕೋಬೇಕಾ? ಮಾತು ಜಾಸ್ತಿ ಮಾತಾಡಿ ಹೊರಟು ಹೋಗ್ತಾರೆ. ಯಾಕೆ? ಆ ಮಾತಿನ ಮಧ್ಯದಲ್ಲಿ ಅವರ ನೋಯಿಸುವ ಮಾತು ಖಚಿತ ಬಂದೇ ಬರುತ್ತೆ, ಅವರು ನೊಂದುಕೊಂಡು ಹೊರಟೇ ಹೋಗ್ತಾರೆ. ಆದ್ದರಿಂದ ನಮ್ಮವರು ಉಳಿಯಬೇಕಾ, ಭಗವಂತನ ಪ್ರೀತಿ ಬೇಕಾ, ದೊಡ್ಡವರ ಅನುಗ್ರಹ ಬೇಕಾ, ಮಾತನ್ನು ಗೆಲ್ಲಿ. ಎಷ್ಟು ಅಂದರೆ ಜೀವನಕ್ಕೆ ಎಷ್ಟು ಸ್ವಲ್ಪ ಬಳಸಿದರೆ ಮಾತು ಜೀವನ ನಡೆಯುತ್ತೋ ಅಷ್ಟು ಸ್ವಲ್ಪ ಬಳಸಿ. ಅದಕ್ಕೆ ವಿಜಯದಾಸರು ಹೇಳುತ್ತಾರೆ, ದೊಡ್ಡವರು ಸಿಗರು, ಸಿಕ್ಕರು ಮಾತಾಡರು, ಮಾತಾಡಿದರು ಬಹಳ ಸ್ವಲ್ಪ, ಅದರಲ್ಲೇ ಎಲ್ಲ ಇಟ್ಟು ಮಾತಾಡಿಬಿಡುತ್ತಾರೆ. ಆ ರೀತಿಯಲ್ಲಿ ನಾವು ಕೂಡ ಆಗಬೇಕು. ಅದರಲ್ಲಿ ಜಯೇನ ವಾಚಾಂ, ಇನ್ನ ಸರ್ವತ್ರ ಮದ್ಭಾವ ವಿಚಕ್ಷಣೇನ ಜ್ಞಾನೇನ ವಿಜ್ಞಾನ ವಿರಾಜಿತೇನ ಯೋಗೇನ ದೃದ್ಯುದ್ಭವ ಸತ್ವಯುಕ್ತ ಲಿಂಗಂ ಯಪೋಹೇ ಕುಶಲೋಹಿ ಅಹಮಾಖ್ಯಂ ಕುಶಲ ಅಹಂ ಆಖ್ಯಂ. ಇಲ್ಲಿ ಹೇಳ್ತಾರೆ ಸರ್ವತ್ರ ಮದ್ಭಾವ ವಿಚಕ್ಷಣೇನ, ಅಂತ ಹೇಳುತ್ತಾರೆ. ತುಂಬಾ ಸುಂದರವಾದ ಮಾತು ನೋಡಿ, ಅಭ್ಯಾಸ ಮಾಡುವವರಿಗೆ ಆನಂದ ಕೊಡತಕ್ಕಂಥದ್ದು. ಸರ್ವತ್ರ ಸರ್ವಭೂತೇಶು ಮದ್ಭಾವ ವಿಚಕ್ಷಣೇನ ಅಂದ್ರೆ ಮದ್ಭಾವಂ ಮದ್ರೂಪಂ. ಇಷ್ಟು ಅರ್ಥ ಏನದು ಅಂದರೆ, ನೀವು ಏನೇನು ಪದಾರ್ಥಗಳನ್ನು ನೋಡುತ್ತೀರೋ, ಯಾವ ಯಾವ ವ್ಯಕ್ತಿಗಳನ್ನು ನೋಡುತ್ತೀರೋ, ಅಲ್ಲಿ ಕಂಪಲ್ಸರಿಯಾಗಿ ಭಗವಂತನನ್ನ ನೋಡಲೇಬೇಕು ಅಂತ ಇಟ್ಟುಕೊಳ್ಳಿ. ಅಲ್ಲ, ದೇವರು ಕಾಣಿಸಲ್ಲ ಅಂತ ಪ್ರಶ್ನೆ. ಇಷ್ಟೇ, ಯಾರ್ಯಾರನ್ನು ನೋಡುತ್ತೇವೆ ಆಕಾರದಲ್ಲಿ ಭಗವಂತ ಇದ್ದಾನೆ. ಅವನಿಲ್ಲದಿದ್ರೆ ಅವರು ಇರಲಿಕ್ಕೆ ಸಾಧ್ಯ ಇಲ್ಲ, ಅವನಿಲ್ಲದಿದ್ರೆ ಅವರು ನಡ್ಕೊಂಡು ಹೋಗ್ಲಿಕ್ಕೆ ಕೂಡ್ಲಿಕ್ಕೆ ನೀವೆಲ್ಲ ಕೂತಿದ್ದೀರಾ, ಪ್ರವಚನ ಕೇಳ್ತಾ ಇದ್ದೀರಾ. ಕೇಳ್ತಾ ಇದ್ದೀರಾ ಅಂದ್ರೆ ದೇವರಿದ್ದಾರಾ ಇಲ್ವಾ? ದೇವರಿಲ್ಲದಿದ್ರೆ ನೀವಿಲ್ಲಿ ಕೂಡ್ಲಿಕ್ಕೆ ಆಗಲ್ಲ ಅಲ್ವಾ? ದೇವರು ಚೂರು ಹೊರಟು ಬಿಟ್ರೆ ಹೊರಗೆ ಹಾಕ್ಬಿಡ್ತಾರೆ, ಪುರಾಣ ನಿಲ್ಲಿಸಿ ಅಲ್ವಾ? ಅದು ಆಚಾರಗಾಗ್ಲಿ ಯಾರಿಗೆ ಆಗ್ಲಿ, ದೇವರು ಇದ್ದಕ್ಕಿದ್ದಾಗ ನಾವು ಹೋಗಿ ಬರ್ತೇನೆ ಅಂತ ಹೊರಟ್ರೆ ಪುರಾಣ ನಿಲ್ಲಿಸಿ ಹೊರಗೆ ಹಾಕ್ತಾರೆ. ದೇವರು ಇದ್ರೇನೆ ಎಲ್ಲರೂ ಇದ್ದಾರೆ, ಹೌದಾ? ಹಾಗಾದ್ರೆ ನೀವು ಭಕ್ತಿ ಮಾಡ್ತಾ ಇದ್ದೀರಿ, ಮಾತಾಡ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ ಅಂದ್ರೆ ದೇವರು ಇದ್ದಾರೆ ಅಂತ ಅರ್ಥ. ಹೇಗಿದ್ದಾನೆ? ನಿಮ್ಮ ನಿಮ್ಮ ಆಕಾರದಲ್ಲಿ ಇದ್ದಾನೆ ಅಂತ ಅರ್ಥ. ಇರ್ಲಿ ಬಿಡಿ, ಎಷ್ಟು ಸಲ ನೋಡ್ತೀವಿ, ದೇವರಿದ್ದಾರೆ ದೇವರಿದ್ದಾರೆ ದೇವರಿದ್ದಾರೆ, ಎರಡು ಮೂರು ನಾಲ್ಕು ಎಷ್ಟು ಸಲ ಹೇಳ್ಬೇಕ್ರಿ ಅಂದ್ರೆ, ಎಷ್ಟು ಸಲ ಎಲ್ಲ ವ್ಯಕ್ತಿಗಳನ್ನ ಬೆಳಿಗ್ಗಿಂದ ರಾತ್ರಿ ಪರ್ಯಂತ ಯಾವ ಯಾವ ವ್ಯಕ್ತಿಗಳನ್ನ ನೋಡ್ತಾ ಇರ್ತೇವೆ ಅಲ್ಲೆಲ್ಲ ಆ ಭಗವದ್ ರೂಪವನ್ನ ಸ್ಮರಣೆ ಮಾಡಲೇಬೇಕು ಅಂದ್ರು. ಯಾಕೆ ನಮಗೆ ಕಂಪಲ್ಷನ್ ಕೊಡ್ತೀರಾ ಅಂದ್ರೆ, ನಾವು ಒಂದು ಕಡೆ ಋಷಿಮುನಿಗಳಂತೆ ಕೂತು ಎಲ್ಲ ಭಗವಂತನ ಎಲ್ಲಾ ಕಡೆ ಇದ್ದಾನೆ ಅಂತ ದೇವರಲ್ಲೇ ಮನಸ್ಸಿಡ್ಲಿಕ್ಕೆ ನಮಗಾಗಲ್ಲ. ಅದಕ್ಕೆ ಇನ್ನೊಂದು ಉಪಾಯ ಕೊಟ್ರು. ನೀವಂತೂ ನಿಮ್ ಕೆಲಸ ಮಾಡ್ತಾ ತಿರುಗಾಡಬೇಕಾ, ಕೂಡ್ಲಿಕ್ಕಾಗಲ್ವಾ? ಅಂತ ಕಾಲಕ್ಕೆ ಕಂಡವರಲ್ಲಿ ದೇವರನ್ನು ನೋಡ್ತಾ 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 ಹೋದರೆ ಕಂಟಿನ್ಯೂಸ್ ಆಗಿ ದೇವರ ಕುರಿತು ಚಿಂತನೆ ಬಂತಲ್ಲ. ನಮಗೂ ನೋಡಿದ್ದು ಆಯ್ತು, ತಿರುಗಿದ್ದು ಆಯ್ತು, ತಿಂದದ್ದು ಆಯ್ತು, ಕೆಲಸವೂ ಆಯ್ತು, ಸುಖಪಟ್ಟದ್ದು ಆಯ್ತು, ದೇವರ ರೂಪದ ನೆನಪು ಕಂಟಿನ್ಯೂಸ್ ಆಗಿ ಬರ್ತಾ 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 ಇದೆಯಲ್ವಾ? ಹಾಗಾದ್ರೆ ಒಂದೇ ಸಮನೆ ಇರ್ಲಿಕ್ಕಾಗಲ್ಲ, ಬಿಟ್ಟು ಬಿಟ್ಟು ದೇವರ ರೂಪ ಸ್ಮರಣೆ ಬರ್ತಾ ಇದೆಯಲ್ಲ, ಅದನ್ನ ಹೇಳ್ತಾ ಇದ್ದಾರೆ. ಸರ್ವತ್ರ ಮದ್ಭಾವ ವಿಚಕ್ಷಣೇನ. ಸರ್ವತ್ರ ಅಂದ್ರೆ ವ್ಯಕ್ತಿಗಳಲ್ಲಿ ಮಾತ್ರ ಅಲ್ಲ, ಸರ್ವ ಪದಾರ್ಥಗಳಲ್ಲಿ ಸರ್ವ ವ್ಯಕ್ತಿಗಳಲ್ಲಿ ಭಗವಂತ ನಿಂತು ಆಯಾ ಕಾರ್ಯಗಳನ್ನು ಮಾಡಿಸ್ತಾ ಇದ್ದಾನೆ ಅಂತ ಸದಾ ಚಿಂತನೆ ಮಾಡುವುದೇ ವ್ರತ, ದೊಡ್ಡ ವ್ರತ. ವ್ರತ ಅಂದ್ರೆ ಏನು? ಏಕಾದಶಿ ಮಾಡ್ತೀರ ವ್ರತ. ಆ ವ್ರತದ ಶಬ್ದದ ಅರ್ಥ ಯಾವಾಗ ಗೊತ್ತಾಗುತ್ತೆ ಅಂದ್ರೆ, ಏಕಾದಶಿ ಮಾಡುವ ಕಾಲಕ್ಕೆ ಸುಸ್ತಾಗುತ್ತೆ, ಸುಸ್ತಾದರೆ ಪರವಾಗಿಲ್ಲ, ತಡೆಯುತ್ತೆ ಶರೀರ. ಆದರೆ ಏನಾಗುತ್ತೆ, ಆ ಚೂರು ತಿಂದ್ರೆ ವಾಸಿಯನು ಅಂತ ಮನಸ್ಸು ಬರ್ತಾ ಇರುತ್ತೆ. ಪಕ್ಕದವರು ಅದು ಶುರು ಮಾಡಿರ್ತಾರೆ, ಪ್ರಾರಂಭ ಮಾಡ್ಲಿಕ್ಕೆ ಶುರು ಮಾಡಿರ್ತಾರೆ, ಮತ್ತು ನಮ್ಮ ಮೇಲೆ ಸಿಂಪತಿ ನೋಡಿಸ್ತಾರೆ. ಯಾಕೆ ಸುಮ್ಮನೆ ಒದ್ದಾಡ್ತೀರ, ಚೂರು ತಗೊಂಡ್ರೆ ದೋಷ ಇಲ್ಲ ಹೇಳುತ್ತಾರೆ. ಅವಾಗ ಮನಸ್ಸು ಹಾಗೆ ಹೋಗ್ತಾ ಇದ್ರೆ ನಿಗ್ರಹ ಮಾಡುತ್ತೀರಲ್ಲ, ಏ ಬೇಡ ಅಂತ, ಅದನ್ನ ವ್ರತ ಅಂತ ಹೇಳ್ತಾರೆ. ಅಂದ್ರೆ ಮನಸ್ಸು ಬೇರೆ ಕಡೆ ಹೋಗುವುದನ್ನ ನಿಲ್ಲಿಸುವುದೇ ವ್ರತ. ಹಾಗಾದರೆ ಈ ದೇವರನ್ನ ಎಲ್ಲಾ ಕಡೆ ನೋಡುವುದೇ ದೊಡ್ಡ ಭಾಗ್ಯ. ಯಾಕೆ ದೇವರನ್ನ ಸರ್ವತ್ರ ಒಂದು ಕಡೆ ಕಣ್ಣು ಮುಚ್ಚಿ ಕೂತು ಚಿಂತನೆ ಮಾಡಬೇಕಾಗಿತ್ತು, ಆ ಭಾಗ್ಯ ನನಗಿಲ್ಲ. ಅದಕ್ಕೆ ಪ್ರತ್ಯಾಮ್ನಾಯ ಅಂದ್ರೆ ಇನ್ನೊಂದು ಆಲ್ಟರ್ನೇಟಿವ್ ಯಾವುದು ಅಂದ್ರೆ, ಎಲ್ಲಾ ಕಡೆ ದೇವರನ್ನೇ ನೆನೆದು 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 ಕೆಲಸ ಮಾಡುತ್ತಾ ಇದ್ರೆ ದೇವರ ನೆನಪಿಸದಾಗಿರುತ್ತೆ. ಆ ಎಚ್ಚರ ಇಟ್ಟುಕೊಂಡು ದೇವರನ್ನ ನೆನೆಯಲಿಕ್ಕೆ ಹೋದಾಗ ಹೇಗೆ ಏಕಾದಶಿ ಮಾಡ್ತಾ ಇದ್ರೆ ಬೇಡ ಅನ್ಸತ್ತೋ? ಈ ದೇವರ ನೆನಪು ಶುರು ಆದಾಗ ಸಾಕು, ಒಂದು ನಾಲ್ಕು ದಿನದಲ್ಲಿ ದೇವರಿದ್ದಾರೆ ಆಕಾರದಲ್ಲಿ ಇದ್ದಾರೆ ಅಂದುಕೊಳ್ಳಿ. ಎಷ್ಟು ಸಲ ಸುಮ್ಮನೆ ಒಣ ದೇವರು ದೇವರು ಈ ದೆವ್ವ ಬರುತ್ತೆ, ಅದನ್ನು ನಿಗ್ರಹ ಮಾಡಿ ಪುನಃ ಇಲ್ಲ, ನಾನು ಸ್ಮರಣೆ ಮಾಡಬೇಕು ಸ್ಮರಣೆ ಮಾಡಬೇಕು, ಅದರಿಂದ ದೊಡ್ಡ ಪ್ರಯೋಜನ ಇದೆ ಅಂತ ತಲೆಗೆ ತಂದುಕೊಳ್ಳುತ್ತಾ ಸದಾ ಬೇಸರವಿಲ್ಲದೆ ಭಗವಂತನನ್ನ ಸರ್ವತ್ರ ಆಯಾ ಆಕಾರದಲ್ಲಿ ದೇವರಿದ್ದಾರೆ ದೇವರಿದ್ದಾರೆ ಅಂತ ದೇವರ ಸ್ಮರಣೆ ಮಾಡುವುದೇ ಸರ್ವತ್ರ ಮದ್ಭಾವ ವಿಚಕ್ಷಣೇನ. ಇನ್ನ ಜ್ಞಾನೇನ ವಿಜ್ಞಾನ ವಿರಾಜಿತೇನ ಹೇಳ್ತಾರೆ. ಇಲ್ಲಿ ಸರ್ವತ್ರ ಜ್ಞಾನೇನ ವಿಜ್ಞಾನ ವಿರಾಜಿತೇನ ಅಂದ್ರು. ಜ್ಞಾನೇನ ಅಂದ್ರೆ ಯಾವುದು ಅಂದ್ರೆ ಭಗವಂತನ ಜ್ಞಾನದಿಂದ ಅಂದ್ರು. ವಿಜ್ಞಾನ ವಿರಾಜಿತೇನ ವಿಜ್ಞಾನದಿಂದ ಕೂಡಿಕೊಂಡ ಜ್ಞಾನದಿಂದ ನಾವು ಚೆನ್ನಾಗಿರಬೇಕಂತೆ. ಅವಾಗ ಪ್ರಶ್ನೆ ಬರುತ್ತಲ್ಲ, ಈ ಜ್ಞಾನ ಅಂದ್ರೇನು ವಿಜ್ಞಾನ ಅಂದ್ರೇನು ಎರಡಕ್ಕೂ ವ್ಯತ್ಯಾಸ ಏನು? ಅರಣ್ಯಕಾಚಾರ್ಯರ ಮಾತಲ್ಲೇ ನೋಡಿದ್ರೆ ಆಯ್ತಲ್ಲ, ಹೇಳ್ತಾರೆ ವಿಜ್ಞಾನೇನ ಅಂದರೆ ಸಾಕ್ಷಾತ್ ಮುಕ್ತಿ ಸಾಧನೇನ ಬಿಂಬ ವಿಷಯೇನ. ನೋಡಿ, ಜ್ಞಾನ ಅಂದರೆ ಸರ್ವತ್ರ ಎಲ್ಲ ರೂಪಗಳ ಪರಿಚಯ ಇಷ್ಟೇ. ಮಮಸ್ವಾಮಿ ಹರಿರ್ನಿತ್ಯಂ ಸರ್ವಸ್ವ ಪತಿರೇವಚ. ಜ್ಞಾನ ಹತ್ತು ಭಗವದ್ ಅವತಾರಗಳ ಜ್ಞಾನ, ಸರ್ವತ್ರ ಇರುವ ಭಗವತ್ ರೂಪಗಳ ಜ್ಞಾನ, ಎಷ್ಟು ಎಟಕತ್ತೋ ಅಷ್ಟು ಎಟಕೋದ ಜ್ಞಾನ. ಅದು ಎಲ್ಲರಿಗೂ ಕಾಮನ್, ನಿಮಗೂ ಬೇಕಾಗತ್ತೆ, ನನಗೂ ಬೇಕಾಗತ್ತೆ, ಎಲ್ಲರಿಗೂ ಬೇಕಾಗತ್ತೆ. ಯಾವದ್ದು? ಆಯಾ ಭಗವದ್ ರೂಪಗಳ ಪರಿಚಯ. ಹತ್ತವತಾರದ ಕಥೆ ನಾವು ಮಾತ್ರ ಕೇಳ್ತೀವ, ಇಡೀ ಬೆಂಗಳೂರಲ್ಲಿ ಎಲ್ಲರೂ ಕೇಳ್ತಾರೆ. ಅದರಿಂದ ಎಲ್ಲರೂ ಕಾಮನ್ ಸಬ್ಜೆಕ್ಟ್ ಜ್ಞಾನ. ವಿಜ್ಞಾನ ಅಂದ್ರೆ ನಿಮ್ಮ ನಿಮ್ಮ ಬಿಂಬ ಕುರುತಾದ ಜ್ಞಾನ. ಅದು ಯಾವಾಗ್ರಿ? ನೀತ ಗುರುಗಳು ಬಂದ್ರೆ ಬರೋದು. ಅಷ್ಟರವರೆಗೆ ಅದು ಇಲ್ಲವೇ ಇಲ್ಲಲ್ಲ ಅಂದ್ರೆ ಇಲ್ಲ. ಇಷ್ಟು ಆ ಹತ್ತವತಾರದಲ್ಲಿ ಅಷ್ಟು ವಿಶೇಷವಾದ ಚರ್ಯೆಯನ್ನು ತೋರಿದವ ಯಾರೋ ಅಲ್ಲ, ನನ್ನ ಬಿಂಬಮೂರ್ತಿಯೇ ನನ್ನ ಬಿಂಬಮೂರ್ತಿಯೇ ಅಂತ ಆ ಒಳಗಿರುವ ಭಗವಂತನಲ್ಲಿ ಆತನದ್ದೇ ಆದ ಹತ್ತವತಾರದ ಮಹಿಮೆಯನ್ನ ಆ ಬಿಂಬಮೂರ್ತಿಯಲ್ಲಿ ಅನ್ವಯ. ನೀನಿಂಥವ, ನೀನಿಂಥವ, ಹೇ ಸ್ವಾಮಿ ನೀನೇ ಹತ್ತವತಾರದಲ್ಲಿ ಹೀಗೆ ಮಾಡಿದ್ದೀಯಾ ಅಂತ ಅವನ ಶಕ್ತಿಯ ಚಿಂತನೆ ಸದಾ ಮಾಡುವುದೇ ಜ್ಞಾನೇನ ವಿಜ್ಞಾನ ವಿರಾಜಿತೇನ ಅಂತ ಹೇಳ್ತಾರೆ. ಇನ್ನ ಮುಂದೆ ಹೇಳ್ತಾರೆ ಯೋಗೇನ. ಯೋಗ ಅಂದ್ರೆ ಯಾವುದು ಅಂದ್ರೆ ಧ್ಯಾನ ರಕ್ಷಣ ಯೋಗೇನ. ಇಷ್ಟು ಪ್ರಶ್ನೆ, ದಿನಾಗ್ಲೂ ಧ್ಯಾನ ಮಾಡ್ತಾ ಇದ್ದೀರಾ? ನಿಜವಾದ ಆನ್ಸರ್ ಇಲ್ಲ ಅಂತಾನೆ. ಹೌದಾ? ಧ್ಯಾನ ಮಾಡ್ತಾನೇ ಇಲ್ಲ. ಮಾಡ್ಲಿಕ್ಕಾಗತ್ತೆ, ಸಮಯ ಇಲ್ಲದೆ ಅಲ್ಲ, ಇರುತ್ತೆ. ಮಾಡಬೇಕು ಅಂತ ಗೊತ್ತಿಲ್ಲ, ಮಾಡಲೇಬೇಕು ಅಂತಲೂ ಗೊತ್ತಿಲ್ಲ. ಅಲ್ಲ, ಧ್ಯಾನ ಅಂದ್ರೆ ಭಗವಂತನ ಕುರುತಾದ ಎಷ್ಟು ತಿಳುವಳಿಕೆ ಇದೋ ಅಷ್ಟು ತಿಳುವಳಿಕೆಯಿಂದ ದೇವರ ಮೂರ್ತಿಯನ್ನ ಮನಸ್ಸಲ್ಲಿ ನಿಲ್ಲಿಸಿ ಆ ಭಗವಂತನಲ್ಲಿ ಆ ಮೂರ್ತಿಯಲ್ಲಿ ಭಗವಂತನ ಚಿಂತನೆ ಮಾಡುತ್ತಾ. ಮೂರ್ತಿಯೇ ದೇವರಲ್ಲ, ಹೊರಗಿನ ಮೂರ್ತಿಯಂತೆ ಒಳಗಿನ ಮೂರ್ತಿ ಹೌದು. ಆ ಮೂರ್ತಿಯಲ್ಲಿ ದೇವರನ್ನ ಚಿಂತನೆ ಮಾಡುತ್ತಾ ಆ ಭಗವಂತ ಹೇಗಿದ್ದಾನೆ, ಇಂಥ ಗುಣವಂತ, ಇಂಥ ಗುಣವಂತ. ಎಷ್ಟು ಹೆಚ್ಚು ಬೇಡಪ್ಪ, ಎದು ಸಾಕಲ್ಲ ನಮಗೆ. ಹೇ ಸ್ವಾಮಿ ನೀ ದೋಷರಹಿತ ಗುಣಪೂರ್ಣ, ದೋಷರಹಿತ ಗುಣಪೂರ್ಣ. ಆ ಭಗವಂತನನ್ನ ಸದಾ ಚಿಂತನೆ ಮಾಡ್ತಾ ಬರೋದು ಎಷ್ಟೊತ್ತಪ್ಪ ಅಂದ್ರೆ ಧ್ಯಾನ ಎಷ್ಟೊತ್ತು ಮಾಡ್ತೀರಾ? ಎಷ್ಟೊತ್ತು ಬೇಕಾದ್ರೂ ಮಾಡಿ, ಮಿನಿಮಮ್ ಎಷ್ಟು ಮಾಡಬೇಕು ಹೇಳಿ ಅಂತ ಕೇಳ್ತೀರಲ್ಲ, ಅದಕ್ಕೆ ವಿಜಯದಾಸರು ಉತ್ತರ ಕೊಡ್ತಾರೆ. ನಮ್ಮ ಹಂತಕ್ಕೆ ಬಂದು ಉತ್ತರ ಕೊಡ್ತಾರೆ ಮಹಾನುಭಾವರು. ದೀನನಾಗಿ ಒಂದು ನಿಮಿಷ ಧ್ಯಾನ ಮಾಡಲು ಶ್ರೀನಿವಾಸ ವಿಜಯ ವಿಫಲ ಒಲಿವ. ಅಲ್ಲರಿ, ನಾವು ಎಲ್ಲ ವೈಶ್ವದೇವ ಬಲಿಹರಣ ಎಲ್ಲ ಪೂಜಾದಿಗಳು ಏನು ಪಾಠ ಪ್ರವಚನ ಎಲ್ಲ ಇದೆ, ಈ ಒಂದು ಧ್ಯಾನ ಇಲ್ಲ ಅಂದ್ರೆ ಏನಾಯ್ತಂತೆ ಅಂದ್ರೆ ಉತ್ತರ ಕೊಡುತ್ತಾರೆ. ಧ್ಯಾನದಲ್ಲಿ ಎಲ್ಲವೂ ಅಡಕ, ಧ್ಯಾನದಲ್ಲಿ ಸ್ನಾನವಡಕ, ಧ್ಯಾನದಲ್ಲಿ ಜ್ಞಾನವಡಕ, ಧ್ಯಾನದಲ್ಲಿ ಎಲ್ಲವೂ ಅಡಕ. ಧ್ಯಾನವಿಲ್ಲದಿರೇ ಏನೇ ಇರಲಿ ಎಲ್ಲವೂ ಒಡಕ ಅಂದ್ರು. ಎಷ್ಟು ಚೆನ್ನಾಗಿ ಹೇಳ್ತಾರೆ, ನಮಗೆ ಸ್ವಲ್ಪ ಖಾರವಾಗಿ ಹೇಳಬೇಕಲ್ಲ, ಆ ಥರ ಹೇಳಿದ್ರು. ಏನೇ ಇರಲಿ ಧ್ಯಾನವಿಲ್ಲದಿರೆ ಎಲ್ಲವೂ ಒಡಕ ಅಂದ್ರು. ಹಾಗಾದರೆ ಚೂರು ಹೊತ್ತಾದ್ರು, ಒಂದು ನಿಮಿಷ ಎರಡು ನಿಮಿಷ ಆದ್ರೂ ಸ್ವಾಮಿಯನ್ನ ನಿಲ್ಲಿಸಿ ಇಂಥವನಯ್ಯ ಉದ್ಧಾರ ಮಾಡು. ಸಂಸ್ಕೃತದಲ್ಲೇ ಹೇಳಬೇಕು ಅಂತೇನಿಲ್ಲ, ಅವನಿಗೆ ಅರ್ಥ ಆಗತ್ತೆ. ಕನ್ನಡದಲ್ಲಿ ಹೇಳುವುದು ದೇವರಿಗೆ ಅರ್ಥ ಆಗುತ್ತಲ್ವಾ? ಭಗವಂತನನ್ನ ಕನ್ನಡದಲ್ಲೇ ಚಿಂತನೆ ಮಾಡಿ ಮನಸ್ಸಲ್ಲಿ ಭಾವನೆಗಳಿಂದ ಅವನ ಪೂಜೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಂತರ ಧೃತಿ ಉದ್ಭವ ಸತ್ವಯುಕ್ತ ಅಂದ್ರು. ನಾವು ಒಳ್ಳೆ ಸಾಧನೆ ಆಗಬೇಕಾದ್ರೆ ಬಲ ಬರಬೇಕು. ಬಲ ಬರಬೇಕಾದರೆ ಏನು ಮಾಡಬೇಕು ಅಂದರೆ ಒಂದರಿಂದ ಬರುತ್ತೆ ಬಲ. ಯಾವುದರಿಂದ ಅಂದರೆ ಧೃತಿಯಿಂದ ಬರುತ್ತೆ. ಆ ಧೃತಿ ಅಂದರೆ ಏನು ಅಂತ ಮತ್ತು ಪ್ರಶ್ನೆ. ಅದಕ್ಕೆ ಉತ್ತರ ಕೊಡ್ತಾರೆ, ಜಿಹ್ವಾ ಉಪಸ್ಥ ಜಯ ಲಕ್ಷಣಯ ಧೃತ್ಯ. ನಾಲಿಗೆಯನ್ನ ಉಪಸ್ಥೇಂದ್ರಿಯವನ್ನ ಗೆಲ್ಲೋದು, ಇದನ್ನೇ ಧೃತಿ ಅಂತ ಹೇಳ್ತಾರೆ. ನಾಲಿಗೆಯನ್ನ ಗೆದ್ದರೆ, ಉಪಸ್ಥೇಂದ್ರಿಯವನ್ನ ಗೆದ್ದರೆ ನಮ್ಮಲ್ಲಿ ಬಲ ಬೆಳೆಯುತ್ತೆ. ಬಲ ಬೆಳೆದರೆ ಸಾಧನೆ ಆಗುತ್ತೆ. ಆ ಧೃತಿಯಿಂದ ಬಂದಿರತಕ್ಕಂಥ ಬಲದಿಂದ ಕೂಡಿಕೊಂಡು ನಾವು ಅದಕ್ಕೆ ಹೇಳುತ್ತಾರೆ ಧೃತಿ ಉದ್ಭವ ಸತ್ವಯುಕ್ತ. ಆ ಧೃತಿಯಿಂದ ಬಂದಂತಹ ಬಲ, ಅದರ ಪರಿಚಯವೇ ನಮಗಿಲ್ಲ, ಯಾಕೆ ಧೃತಿ ನಮ್ಮಲ್ಲಿ ಇಲ್ಲ. ಅಂದರೆ ಜಿಹ್ವಾಜಯ ಅದಕ್ಕೆ ಹೇಳುತ್ತಾರೆ, ಎಷ್ಟು ಹಿತ ಎಷ್ಟು ಮಿತ ಆಹಾರ ತಗೊಂಡರೆ ಶರೀರಕ್ಕೆ ಒಳ್ಳೆದಾಗುತ್ತೋ ಅಷ್ಟೇ ತಗೊಳ್ಬೇಕಂತೆ, ಇಲ್ಲ ಆಹಾರವೇ ನಮಗೆ ವಿಷ ಆಗುತ್ತೆ ಎಂಬುದು ರಹಸ್ಯ. ಆದ ಕಾರಣ ಅಂಜನಾದೇವಿ ಆಂಜನೇಯರನ್ನ ಪಡೆಯಬೇಕಾದರೆ ಆಹಾರ ಎಷ್ಟು ತಗೊಳ್ತಾ ಇತ್ತು ಅಂದ್ರೆ ನಿಮಗೆ ಊಹಿಸಲಿಕ್ಕೂ ಸಾಧ್ಯ ಇಲ್ಲ. ಬಹಳ ಸ್ವಲ್ಪ ಆಹಾರ ತಗೊಂಡಿದ್ದು ಅಲ್ಲರಿ, ಶಕ್ತಿ ಬರುತ್ತಾ? ನಾವು ಎಷ್ಟೆಷ್ಟು ಎಲ್ಲಾ ಐಟಮ್ಸು ತಗೊಂತೀವಿ, ಶಕ್ತಿಯೇ ಬರಲ್ಲ ಅಂದ್ರೆ ಜಾಸ್ತಿ ತಗೊಂಡಕ್ಕೆ ಶಕ್ತಿ ಬರ್ತಾ ಇಲ್ಲ. ಸ್ವಲ್ಪ ತಗೊಂಡು ನೋಡಿ, ಶಕ್ತಿ ತಾನಾಗಿ ಬರುತ್ತೆ. ಅದನ್ನೇ ಹೇಳ್ತಾ ಇದ್ದಾರೆ ನೋಡಿ. ನಮ್ಮಲ್ಲಿ ನಮಗೆ ನಿದ್ದೆ ಜಾಸ್ತಿ, ನಿದ್ದೆ ಸ್ವಲ್ಪ ಜಾಸ್ತಿ ಅಲ್ವಾ? ರಾತ್ರಿ ಒಂದು 8 ಗಂಟೆ ನಿದ್ದೆ ಬೇಕು, 6 ಆಗಲ್ಲ 8 ಆಗಿದ್ದು ಸರಿ. ಅದಾದ ಮೇಲೆ ಮತ್ತು ಮಧ್ಯಾಹ್ನ ಚೂರು ವಿಶ್ರಾಂತಿ ಬೇಕು, ಹೌದಾ? ಮತ್ತು ಪ್ರವಚನದಲ್ಲೂ ವಿಶ್ರಾಂತಿ, ಒಟ್ಟಾರೆ 10-12 ಗಂಟೆ ನಿದ್ದೆಗೆ ಹೋಗ್ತಾ ಇರುತ್ತೆ. ಮತ್ತೆ ಯಾಕಿಷ್ಟು? ಅಲ್ಲ, ನಾನು ನಿದ್ದೆ ಮಾಡಿದ್ದಕ್ಕೆ ತೊಂದರೆ ಇಲ್ಲ, ಇಷ್ಟು ನಿದ್ದೆ ಬರಲಿಕ್ಕೆ ಕಾರಣ ಏನು ಅಂದ್ರೆ ಅನ್ನ ಜಾಸ್ತಿ ಆದರೆ ನಿದ್ದೆ ಜಾಸ್ತಿ ಆಗುತ್ತೆ. ಬೇಕಾದ್ರೆ ಇವತ್ತು ರಾತ್ರಿ ಊಟವೇ ಮಾಡಬೇಡಿ, ಮಲ್ಕೊಳ್ಳಿ, ನಿದ್ದೆ ಬರುತ್ತೆ, ಹೌದಾ? ಚೂರು ಸ್ವಲ್ಪವೇ ಊಟ ಮಾಡೋದರಲ್ಲಿ ರಾತ್ರಿ ಆಹಾರ ಎಷ್ಟು ಅಂದ್ರೆ ಫಲಾಹಾರ ಅಂದ್ರು. ಫಲ ಅಂದ್ರೆ ಉಣ್ಣಬೇಕಾದ ಪದಾರ್ಥದಲ್ಲಿ ಕಾಲು ಭಾಗ. ಬೆಳಿಗ್ಗೆ ಎಷ್ಟು ಉಣಬೇಕೋ ಅಷ್ಟು ಉಂಬೋದರಲ್ಲಿ ಕಾಲು ಭಾಗ ಅಂದ್ರು. ಅಲ್ಲ, ಎಷ್ಟು ಉಣಬೇಕು ಅಂತ ಅದಕ್ಕೆ ಲಿಮಿಟೇಷನ್ ಹೇಗಿದ್ರಿ? ಯಾರಿಗೆ ಎಷ್ಟು ಬೇಕೋ ಅವ್ರು ಉಣ್ಣೋದಲ್ಲ ಅಂದ್ರೆ ಇಲ್ಲ, ಅದಕ್ಕೂ ಲಿಮಿಟೇಷನ್ ಕೊಡ್ತಾ ಇದ್ದಾರೆ. ಗೃಹಸ್ಥರಾದವರು 32 ತುತ್ತು ತಗೊಳ್ಬೇಕು ಬೆಳಗ್ಗಿನ ಹೊತ್ತು. ಅಂದ್ರೆ ಅನ್ನ 32 ತುತ್ತು ಅಂದ್ರೆ ಪಲ್ಲ ಎಲ್ಲ ಸೇರಿಕೊಂಡು, ಬರೀ ಅನ್ನ ಮಾತ್ರ ಒಂದು 32 ತುತ್ತು ಮತ್ತು ಮಿಕ್ಕದೆಲ್ಲ ಐಟಮ್ಸ್ ಎಲ್ಲ ಬೇರೆ ಅಲ್ಲ, ಎಲ್ಲಾ ಸೇರಿಕೊಂಡು 32 ತುತ್ತು. ಅದರಲ್ಲಿ ಡಿವೈಡೆಡ್ ಬೈ 4 ಅಂದ್ರೆ ಎಷ್ಟಾಗತ್ತೆ? 8 ಅಲ್ವಾ? ರಾತ್ರಿ 8 ತುತ್ತು ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ರಾತ್ರಿ 8 ತುತ್ತು ತಗೊಂಡರೆ ಬೆಳಿಗ್ಗೆ 32 ಆಗಲ್ಲ ನೋಡಿ, ನಮಗೆ 32 ತುತ್ತು ತಿನ್ಲಿಕ್ಕಾಗುತ್ತಾ? ತುತ್ತು ಸೈಜ್ ಎಷ್ಟು ಅಂತ ಮತ್ತೆ ಕೇಳ್ತೀರಾ? ಅದು ಹೇಳ್ತಾರೆ ನಮಗೆ ದೊಡ್ಡ ತುತ್ತಲ್ಲ. ಅದಕ್ಕೆ ಹೇಳ್ತಾರೆ ಬೆಳಿಗ್ಗೆ ಎದ್ದು ಕೂಗುವ ಪಕ್ಷಿಯ ಮೊತ್ತದಷ್ಟು ಅಂದ್ರೆ ಅದು ತಿನ್ನಬೇಡಿ, ಅದರ ಎಷ್ಟು ಸೈಜ್ ಇರುತ್ತೆ ಕೋಳಿಯ ಮೊತ್ತದ ಗಾತ್ರ ಎಷ್ಟಿರುತ್ತೆ ಅಷ್ಟು
ತುತ್ತು ಅನ್ನ ಪ್ರಮಾಣ. ಅದು ಏನ್ ಸೇರಿಸ್ತಿರೋ ಅದಕ್ಕೆ ಸಾರೋ ಹುಳಿಯೋ ಏನ್ ಸೇರಿಸ್ತಿರೋ ಆ ಸೇರಿದ್ರೆ ಒಂದು ತುತ್ತು ಬಾಯಲ್ಲಿ ಹೋಗಬೇಕಾದ್ರೆ ಆ ಸೈಜಲ್ಲಿ ಇರಬೇಕು. ಅದು ನೆನೆಸ್ಕೋಬೇಡಿ ಅಲ್ವಾ, ಅದನ್ನೇ ನೆನೆಸ್ತಾ ಅಲ್ಲ. ಅದು ತಿನ್ನದಿದ್ರು ಅನುಸಂಧಾನಕ್ಕಾಗಿ ಬರಬೇಕಿಡುತ್ತೆ, ಹಾಗಬೇಡ. ಅಷ್ಟು ಗಾತ್ರದ್ದು 32 ತುತ್ತು ತಿನ್ನಕ್ಕಾಗಲ್ಲ. 8 ತುತ್ತು ರಾತ್ರಿ, ಬೆಳಿಗ್ಗೆ 32 ತುತ್ತು ತಿನ್ನಿ ಅಂತ ಇಷ್ಟು ಸೀಮಿತ ಮಾಡುತ್ತಾ ಇದ್ದಾರೆ. ಅವಾಗ ಏನಾಗುತ್ತೆ, ರಾತ್ರಿ ನಿದ್ದೆ ಬಹಳ ಕಡಿಮೆ, ಚೆನ್ನಾಗಿ ಸಾಕಾಗುತ್ತೆ. ಎಷ್ಟು ನಮಗೆ ನಿದ್ದೆಗೆ ಸಮಯ ಕೊಟ್ರೆ ಒಳ್ಳೆಯದು ಅಂತ ಶಾಸ್ತ್ರ ನೋಡುತ್ತೆ. ಅಂದರೆ 4.5 ಗಂಟೆ ಆದ್ರೆ ಸಾಕಂತೆ, 4 ಆದ್ರೆ ಇನ್ನೂ ಒಳ್ಳೆಯದು. 4 ಗಂಟೆ ಸರಿಯಾಗಿ ನಿದ್ದೆ ಮಾಡಿದರೆ ಸರಿಯಾದ ನಿದ್ದೆ. ಸರಿಯಾದ ನಿದ್ದೆ ಅಂದ್ರೆ ಯಾವಾಗ ಬರುತ್ತೆ, ಮಧ್ಯಾಹ್ನ ಮಲಗದಿದ್ರೆ ರಾತ್ರಿ 8-9 ಕಣ್ಣು ಕೂರ್ಲಿಕ್ಕೆ ಶುರು ಆಗುತ್ತೆ. ಹೌದಾ? ಮಧ್ಯಾಹ್ನ ಮಲಗಿದ್ರೆ ಮಾತ್ರ ರಾತ್ರಿ 12 ಗಂಟೆವರೆಗೂ ಎಚ್ಚರಿಕೆ ಆಗುತ್ತೆ. ಅಂತಹ ಕಾಲಕ್ಕೆ ಬೆಳಿಗ್ಗೆಲ್ಲ ಶಾರೀರಿಕ ಶ್ರಮವೂ ಪಟ್ಟು, ಹಾಗೆ ಆಹಾರವೂ ಸ್ವಲ್ಪ ತಗೊಂಡು ರಾತ್ರಿ ಹಾಗೆ ಮಲಗಿದರೆ, ಆಹಾರ ಸ್ವಲ್ಪ ತಗೊಂಡ್ರೆ ಶರೀರಕ್ಕೆ ಜೀರ್ಣ ಮಾಡಲಿಕ್ಕೆ ಅದು ನಿದ್ದೆಯನ್ನು ಆಪ್ತ ಮಾಡುತ್ತೆ. ಎಷ್ಟು ನಾವು ಆಹಾರ ತಗೊಳ್ತೀವಿ, ಒಂದ ಶಾರೀರಿಕ ಶ್ರಮದಿಂದ ಹೋಗಬೇಕು ಅಥವಾ ನಿದ್ದೆಯಿಂದ ಹೋಗಬೇಕು, ಅದು ಜೀರ್ಣ ಆಗಬೇಕು. ನಾವು ಕೆಲಸ ಮಾಡಿಲ್ಲ, ಶರೀರ ತಾನಾಗಿ ಟ್ರಿಪ್ ಆಗುತ್ತೆ, ಅಂದ್ರೆ ನಿದ್ದೆ ಬಂದು ಚೆನ್ನಾಗಿ ಅದರಲ್ಲಿ ಜೀರ್ಣ ಆಗುತ್ತೆ. ನಾವು ಆಹಾರವೇ ಕಡಿಮೆ ಕೊಟ್ರೆ ಅದು ಜೀರ್ಣ ಮಾಡಿ ಮೆಕ್ಕದಲ್ಲಿ ಸಮಯದಲ್ಲಿ ನಮ್ಗೆ ಎಬ್ಬಿಸಿ ಬಿಡುತ್ತೆ, 7-7 ಅಂತ ಬಾಡಿನೇ ಎದ್ದು ಬಿಡುತ್ತೆ ಮತ್ತು ನಿದ್ದೆಯೇ ಬರಲ್ಲ. ಹಾಗೆ 4 ತಾಸು ಚೆನ್ನಾಗಿರುತ್ತೆ. ನಾನು ನೋಡಿದ್ದೇನೆ ಅನೇಕ ಜನ ಸ್ವಾಮಿಗಳ ಹತ್ರ, ನಮ್ಮ ಗುರುಗಳ ಹತ್ರ ನೋಡಿದ್ದೆ. ರಾತ್ರಿ ಅವರು ಮಲಗುವ ಕಾಲಕ್ಕೆ ನಾವೇ ಪಾಠ ಕೊಡ್ತಾ ಇದ್ವಿ ಶಿಷ್ಯರು. ರಾತ್ರಿ 12 ಗಂಟೆ ಪರ್ಯಂತ ನಾವು ಚಿಂತನ ಅದು ಇದು ಅವರ 11 ಗಂಟೆವರೆಗೂ ಹೇಳಿದರೆ 11 ಗಂಟೆ ನಂತರ ಮತ್ತು ನಾಳೆ ಹೇಳಬೇಕಾದ ಪಾಠದ ಅವಲೋಕನ ಅವರು ಮಾಡಿಕೊಳ್ತಾ ಇದ್ರು. 12 ಗಂಟೆಗೆ ಮಲಗಿದರೆ ಬೆಳಿಗ್ಗೆ ನಮ್ಮನ್ನ 3:45-4 ಗಂಟೆಗೆ ಎಬ್ಬಿಸಿ ಬಿಡ್ತಾ ಇದ್ರು. 4:45 ನಾವು ಪಾಠಕ್ಕೆ ಮತ್ತೆ ಹೋಗಿರಬೇಕು. ಈ ತರ ಆಗ್ತಾ ಇತ್ತು. ನಮಗ ಹಸಿವೆ ಕಂಟ್ರೋಲ್ ಇಲ್ಲ, ಎಲ್ಲಾ ಚೆನ್ನಾಗಿ ಊಟ ಮಾಡಿದರೆ ನಿದ್ದೆ ಸಾಕಾಗುತ್ತಾ? ಸಾಕಾಗಲ್ಲ. ಕೂತ ಕೂಡಲೇ ಕೂರ್ಲಿಕ್ಕೆ ಶುರು ಆಗುತ್ತೆ, ಕಣ್ಣು ಕೂರ್ಲಿಕ್ಕೆ ಶುರು ಆಗುತ್ತೆ. ಸ್ವಾಮಿಗಳೇನೋ ಆಕ್ಟಿವ್ ಆಗಿರ್ತಾರೆ, ನಾವೇನು ಡಲ್ ಆಗಿರ್ತೀವಿ. ಆದ್ಮೇಲೆ ರಹಸ್ಯ ಗೊತ್ತಾಯಿತು, ಸ್ವಾಮಿಗಳಿಗಾಗ ನಿದ್ದೆ ಬರ್ತಾ ಇಲ್ಲ, ನಮಗಾಗಿ ಬರ್ತಾ ಇದೆ ಅಂದ್ರೆ ಊಟ ಜಾಸ್ತಿ ಆಯಿತು ಅಂತ. ಅದಕ್ಕೆ ಶರೀರಕ್ಕೆ ಎಷ್ಟು ಆಹಾರ ಬೇಕೋ ಅಷ್ಟೇ ಕೊಟ್ರೆ ಸಾಧನೆ ಚೆನ್ನಾಗಿ ಆಗುತ್ತೆ. ಅದನ್ನ ಧೃತಿ ಅಂತ ಕರೀತಾ ಇದ್ದಾರೆ. ಹಾಗೆ ಜಿಹ್ವಾ ಉಪಸ್ಥದೆಯ ಈ ಎರಡೂ ಇದ್ದರೆ ಅದರಿಂದ ನಮಗೆ ಬಲ ಬರುತ್ತೆ. ಆ ಬಲದಿಂದ ವಿಶೇಷವಾಗಿ ಏನು ಮಾಡುತ್ತಾನೆ ಹೇಳಿದರೆ, ಲಿಂಗಂ ವ್ಯಪೋಹೇತ್ ಕುಶಲ ಅಹಮಾಖ್ಯಂ. ಅಂದ್ರೆ ಲಿಂಗ ಶರೀರವನ್ನ ತಾನು ತ್ಯಾಗ ಮಾಡಲಿಕ್ಕೆ ಆಗುತ್ತೆ. ಯಾವಾಗ ಅಹಂಕಾರವನ್ನ ಗೆದ್ದಾರೆ. ಇಷ್ಟೆಲ್ಲ ಸಾಧನೆ ಪಟ್ಟಿ ಕೊಟ್ರಲ್ಲ, ಯಾವುದಕ್ಕೆ ಗುರಿ ಅಂದರೆ ಅಹಂಕಾರ ಬಿಡಲಿಕ್ಕೆ. ಅಹಂಕಾರ ಹೇಗಿರುತ್ತೆ, 7 ರೀತಿಯಲ್ಲಿ ಮುಖವಾಡ ಹಾಕೊಂಡು ಬರುತ್ತದೆ ಅಹಂಕಾರ. ಏನು? ಕರ್ತೃತ್ವ ಸ್ವಾತಂತ್ರ್ಯಾಭಿಮಾನ, ಭೋಕ್ತೃತ್ವ ಸ್ವಾತಂತ್ರ್ಯಾಭಿಮಾನ. ಅಂದರೆ ನಾನೇ ಕರ್ತ, ದೇವರೇ ನಮ್ಮಿಂದ ಎಲ್ಲ ಮಾಡಿಸ್ತಾ ಇದ್ರು, ನಾನೇ ಮಾಡ್ತೇನೆ ಅಂತ ಯಾವಾಗಲೂ ತಲೆಯಲ್ಲಿ ಬರುತ್ತಲ್ಲ, ಅದು ಕರ್ತೃತ್ವ ಸ್ವಾತಂತ್ರ್ಯ ಅಹಂಕಾರ ಅಂತ ಹೇಳ್ತಾರೆ. ಅಹಂಕಾರ ನಮ್ಮಲ್ಲಿ ಯಾವಾಗ್ಲೂ ಕೂತಿರುತ್ತೆ. ಈ ಸಾಧನೆಗಳಿಂದ ಭಗವಂತನ ಶರಣಾಗತಿಯಿಂದ ನಮ್ಮಲ್ಲಿರುವ ಅಹಂಕಾರವನ್ನ ತೆಗೆಯಲಿಕ್ಕೆ ಸಾಧ್ಯ, ಅದು ಹೋಗುತ್ತೆ. ಅಹಂಕಾರ ಎಲ್ಲಿ ಕೂತಿರುತ್ತೆ ಅಂದ್ರೆ ಅಹಂಕಾರ ಅದಕ್ಕೆ ಬುಡ ಅಜ್ಞಾನ, ಅಜ್ಞಾನಕ್ಕೆ ಬುಡ ಯಾವುದು ಅಂದ್ರೆ ಲಿಂಗ ಶರೀರ. ಆ ಲಿಂಗ ಶರೀರ ಕೊಚ್ಚಿ ಹೋಗುತ್ತೆ ಭಗವಂತನ ವಿಶೇಷವಾದ ಧ್ಯಾನದಿಂದ. ಮುಂದೆ ಹೇಳುತ್ತಾರೆ, ಪುತ್ರಾಂಶ್ಚ ಶಿಷ್ಯಾಂಶ್ಚ ಪಿತಾ ಗುರುರುವ ಮಲ್ಲೋಕ ಕಾಮಃ ಮದನುಗ್ರಹ ಅರ್ಥಃ ಇತ್ಥಂ ವಿಮನ್ಯುಃ ಅನುಶಿಷ್ಯಾತ್ ಅತಜ್ಞಾನ್ ನಯೋಜಯೇತ್ ಕರ್ಮಸು ಕರ್ಮ ಮೂಢಾ. ಅದಕ್ಕೆ ಹೇಳುತ್ತಾರೆ, ಅದು ಮಕ್ಕಳೇ ಆಗಿರಲಿ ಶಿಷ್ಯರೇ ಆಗಿರಲಿ, ಮಕ್ಕಳನ್ನ ತಂದೆ ತಾಯಿಗಳು ಅಥವಾ ಶಿಷ್ಯರನ್ನ ಗುರುಗಳಾದರು. ಮಲ್ಲೋಕ ಕಾಮಹ ಮದನುಗ್ರಹ ಅರ್ಥ, ನನ್ನ ಅನುಗ್ರಹ ಆಗಬೇಕಾದರೆ ಅವರನ್ನ ಚೆನ್ನಾಗಿ ಅನುಶಿಷ್ಯನ್ ಅಪದಜ್ಞಾನ್, ನಮ್ಮ ಮಕ್ಕಳಾಗಲಿ ಅಥವಾ ಶಿಷ್ಯರೇ ಆಗಲಿ ಯಾರೇ ಆಗಲಿ, ಶಿಷ್ಯರು ಅಂದ್ರೆ ನಮ್ಮ ಹತ್ತಿರೇ ಬಂದು ಶಿಷ್ಯರಾಗಬೇಕಾಗಿಲ್ಲ, ನಮ್ಮಿಂದ ಜ್ಞಾನ ಪಡೆಯಬೇಕು ಅಂತ ಕೂತ ಪ್ರತಿಯೊಬ್ಬ ವ್ಯಕ್ತಿಯು ಶಿಷ್ಯ ಅಂತಾನೆ ಅಂದುಕೊಳ್ಳುತ್ತಾರೆ. ಯಾಕೆ? ಜ್ಞಾನ ಪಡೆದು ಉದ್ಧಾರ ಆಗಬೇಕು ಅಂತ ಬರತಕ್ಕ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಅವರಲ್ಲಿ ಏನಿರುತ್ತೆ ಅಂದರೆ ದೋಷಗಳಿರುತ್ತೆ. ದೋಷಗಳಿದ್ದಾಗ ತಕ್ಕಂತ ಪ್ರವೃತ್ತಿ ಅವರೆಲ್ಲ ಬರ್ತಾ ಇರುತ್ತೆ. ಆ ಪ್ರವೃತ್ತಿ ಕಂಡಾಗ, ದೋಷದಿಂದ ಕೂಡಿದ ಪ್ರವೃತ್ತಿ ಅವರನ್ನು ಕಂಡಾಗ ನಮಗೇನಾಗುತ್ತೆ? ಸಿಟ್ಟು ಬರುತ್ತೆ. ಹೌದ್ ತಾನೆ? ಶಿಷ್ಯರಿರ್ತಾರೆ, 10 ಸಲ ಹೇಳಿರ್ತಾರೆ ಗುರುಗಳು, ಹೀಗಪ್ಪ 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 ಹೇಳಿರ್ತಾರೆ. 11ನೇ ಸಲ ಕೇಳ್ತಾರೆ, ಹೇಳಿ ಆಗ್ತಾರೆ ಇನ್ನೊಂದ್ಸಲ ಸಿಟ್ಟೇ ಬಂದ್ಬಿಡುತ್ತೆ, ಹೊಡೆದೇ ಬಿಡ್ತಾರೆ. 8 ಸಲ ಹೇಳ್ಬೇಕು ಹೀಗೆ. ಅದಕ್ಕೆ ವಿಮನ್ಯು, ಶಿಷ್ಯರಲ್ಲಿ ಇರತಕ್ಕಂಥ ಮೌಢ್ಯ, ಹೆಚ್ಚು ಸಲ ಹೇಳಿದ್ರು ಅರ್ಥ ಆಗದೇ ಇರುವುದು ಅಥವಾ ಅವರಲ್ಲಿರುವ ನಾನಾ ದೋಷಗಳು, ಅಂತಾಚರ್ಯ, ಅವೆಲ್ಲ ನೋಡಿದಾಗ ಸಿಟ್ಟು ಬರುತ್ತೆ. ಅದನ್ನು ಗೆದ್ದು ಅವರಲ್ಲಿ ದೋಷ ಇದೆ ಅದನ್ನು ಕ್ಷಮ ಮಾಡಬೇಕು ಅಂತ, ಹೇಗೆ ತಾಯಿ ಮಕ್ಕಳ ದೋಷ ಇದ್ರೂ ಕೂಡ ಕ್ಷಮ ಮಾಡುತ್ತಾಳೋ ಹಾಗೆ ಗುರುಗಳಾದವರು ಶಿಷ್ಯರನ್ನ ಕ್ಷಮಿಸಿ ಅವರನ್ನ ವಿಶೇಷವಾಗಿ ಭಗವಂತನ ಕಡೆ ಕರಕೊಂಡು ಹೋಗಬೇಕಷ್ಟೇ ಹೊರತು, ನಯೋಜಯೇತ್ ಕರ್ಮಸು ಕರ್ಮ ಮೂಢಾನ್. ಇಲ್ಲಿ ಶಿಷ್ಯರಾಗಲಿ ಲೋಕದಲ್ಲಿ ಜನರಾಗಲಿ ಯಾರ್ಯಾರು ಬರ್ತಾರೆ ಜ್ಞಾನಕ್ಕಾಗಿ ಹೇಗಿರುತ್ತಾರೆ? ಬರೇ ಕರ್ಮ ಮೂಢಾನ್ ಅಂತ ಹೇಳುತ್ತಾ ಇದ್ದಾರೆ. ಆ ಶಬ್ದ ನಮ್ಮಲ್ಲಿ ಅನ್ವಯ ಆಗುತ್ತಾ ಇಲ್ಲ, ನೀವೇ ಹೇಳಿ. ಯಾವುದೇ ಕರ್ಮ, ದೇವರ ಪೂಜೆ ಇರಲಿ, ಆ ದೇವರ ಪೂಜೆ ಇರುವಾಗ ಎಚ್ಚರ ಏನಿರುತ್ತೆ? ಆ ಶಾಲಿಗ್ರಾಮ ತೆಗಿಬೇಕು, ಪ್ರತಿಮಾ ತೆಗಿಬೇಕು, ಆ ಸೋಮಸೂತ್ರದಲ್ಲಿಡಬೇಕು, ಅಭಿಷೇಕ ಮಾಡಬೇಕು, ಗಂಧ ತೆಗಿಬೇಕು, ಈ ಕಲಶ ಇಡಬೇಕು, ಕಲಶ ತೊಳೆದಿರಬೇಕು, ನಾನು ಮಡಿಯಲ್ಲೇ ಇರಬೇಕು, ಇಲ್ಲದಿದ್ದರೆ ಹಾರಿ ಹೋಗಿ ಸ್ನಾನ ಮಾಡಿ ಬರಬೇಕು, ಮಂತ್ರ ಹೇಳಬೇಕು, ಇದೆಲ್ಲ ನೆನಪಿರುತ್ತೆ, ಕಂಪಲ್ಸರಿ. ಇದು ತುಳಸಿ ಇರಬೇಕು, ಗಂಧ ಇರಬೇಕು, ಪುಷ್ಪಗಳಿರಬೇಕು, ಮಂತ್ರ ಹೇಳ್ತಾ ಇರಬೇಕು, ಆ ಪ್ರತಿಮೆಗೆ ಶಾಲಿಗ್ರಾಮಕ್ಕೆ ಏರಿಸಬೇಕು, ಹಾರತಿ ಮಾಡಬೇಕು. ಆದರೆ ಒಂದು ನೆನಪಿರುತ್ತ, ಇಷ್ಟು ಪೂಜೆ ಒಂದು ಗಂಟೆ ಆದರೆ ಅಲ್ಲೊಬ್ಬ ಸ್ವಾಮಿ ಇದ್ದಾನೆ ಎಂಬ ಎಚ್ಚರ ಇರಲೇಬೇಕು ಎಂಬುದು ಇದೆಯಾ? ಅದು ಪೂಜೆಯಲ್ಲಿ ಕಂಪಲ್ಸರಿ ಪದಾರ್ಥ ಅಲ್ಲ ನಮಗದು. ತುಳಸಿ ಇಲ್ಲದಿದ್ರೆ ಅಯ್ಯೋ ತುಳಸಿ ಇಲ್ಲ ಪೂಜೆ ಹೇಗೆ? ಗಂಧ ಇಲ್ಲ ಅಯ್ಯೋ ಗಂಧವೇ ಗಂಧಾಕ್ಷತೆ ಇಲ್ಲ ಬೇರೆ ಪೂಜೆ ಮಾಡ್ತೀರಾ ಅಂದ್ಬಿಡ್ತೇವೆ. ಇಡೀ ಪೂಜಾ ಮಾಡ್ತಾ ಇದ್ದೀರಾ, ದೇವರ ಸ್ಮರಣೆಯೇ ಇಲ್ಲ, ಏನ್ ಪೂಜಾ ಮಾಡ್ತೀರಾ ಅಂತ ಅಂದುಕೊಳ್ಳಲ್ಲ ನಾವು. ದೇವರ ಸ್ಮರಣೆ ಇಲ್ಲ ಅಂದಿದ್ರು ಮೆಕ್ಯಾನಿಕಲ್ ಹೋಗ್ತಾ ಇರುತ್ತೆ. ಹೌದಾ ಅಲ್ಲ ನೀವೇ ಹೇಳಿ. ಅದು ದೇವರ ಪೂಜೆ ಆಗಿರ್ಬಹುದು, ವರಮಹಾಲಕ್ಷ್ಮಿ ಆಗಿರ್ಬಹುದು ಅಲ್ವಾ? ಬೆಳಿಗ್ಗೆಯಿಂದ 4 ಗಂಟೆಗೆ ದೇವರ ಮನೆಗೆ ಹೋಗಿ ಆ ಕಲಶ ಕೂಡಿಸಿ ಎಲ್ಲ ಮಾಡಿ ಮಧ್ಯಾಹ್ನ ಊಟ ಮಾಡೋಷ್ಟೊತ್ತಿಗೆ 4 ಗಂಟೆ ಆಗುತ್ತೆ. ಅಪ್ಪ ಸುಸ್ತಾಗಿ ಕೊಡ್ತೀವಿ, ಮನಸ್ಸಲ್ಲಿ ಗರ್ವ, ಇಷ್ಟು ಹೊತ್ತು 11 ಗಂಟೆ ಸಾಧನೆ ಮಾಡಿದೆ ಅಂತ. ಅವಾಗ ಕೇಳ್ತಾರೆ, 11 ಗಂಟೆಯಲ್ಲಿ 11 ನಿಮಿಷ ಆದರೂ ದೇವರಲ್ಲಿ ಇದ್ದೀಯಾ ಮನಸ್ಸು? ಅಂದ್ರೆ ನಾನು ಎಷ್ಟೊತ್ತು ಈ ಕರ್ಮಗಳು ಮಾಡ್ತಾ ಇದ್ದೇನೆ ದೇವರದ್ದು ಅಂತ, ಅಷ್ಟೂ ಹೊತ್ತು ದೇವರಲ್ಲೇ ಮನಸ್ಸಿಡಬೇಕು ಅಂತ ನಮಗೆ ಕಂಪಲ್ಷನ್ ಇದೆಯಾ? ಇದ್ದಿದ್ರೆ 11 ಗಂಟೆ ಸಾಧನೆ ಮಾಡಿದರೆ 1 ಗಂಟೆ ಆದರೂ ದೇವರಲ್ಲಿ ಮನಸ್ಸಿರ್ತಾ ಇತ್ತು, ಆ ಕಂಪಲ್ಷನ್ ನಮ್ಮ ತಲೆಗೆ ಬರಲಿಲ್ಲ. ಮಡಿ ಇದ್ರೆ ಹೊರತು ದೇವರ ಪೂಜೆ ಮಾಡಬಾರದು ಎಂಬ ಕಂಪಲ್ಷನ್ ತಲೆಯಲ್ಲಿ ಕೂತಿದೆ. ಚೂರು ಮೈಲಿಗಾದೆ ಹಾರ್ತೀವಿ ಬಾವಿಗೆ. ಹೌದಾ? ಮತ್ತೆ ದೇವರ ಸ್ಮರಣೆಯೇ ಇಲ್ಲದೆ ದೇವರ ಪೂಜಾ ಮಾಡಲೇಬಾರದು. ದೇವರ ಪೂಜಾ ಅಂದ್ರೆ ಅಲ್ಲಿ ಭಗವಂತ, ನಾವು ಹೇಗೆ ಕದಲುವವರು ಚೇತನ ಜೀವ ಇದ್ದೀವೋ ಅದೇ ತರ ನಮಗಿಂತ ಭಿನ್ನ ವಿಶೇಷ ಚೈತನ್ಯ ಮೂರ್ತಿ ಭಗವಂತ ಇದ್ದಾನೆ, ಅವ ಬೇರೆ, ಈ ಶಾಲಿಗ್ರಾಮ ಪ್ರತಿಮೆಗಳು ಬೇರೆ, ಅದರೊಳಗೆ ದೇವ ಇದ್ದಾನೆ, ಅವನೊಬ್ಬನಿದ್ದಾನೆ ಎಂಬ ಎಚ್ಚರದಿಂದ ಎಷ್ಟು ಹೊತ್ತು ಮಾಡುತ್ತಾ ಇದ್ದೇವೆ ಅದನ್ನೇ ಹೇಳ್ತಾ ಇದ್ದಾರೆ. ಆ ಎಚ್ಚರ ಇಲ್ಲದೆ ಮಾಡಿದ ಕರ್ಮ, ಆ ಕರ್ಮ ಮಾಡುವವರ ಹೆಸರೇನು? ಕರ್ಮ ಮೂಢರು ಅಂತ. ಅಂದರೆ ದೇವರನ್ನ ಮರೆತು ಕರ್ಮದ ಕುರಿತೇ ಹೆಚ್ಚು ಆಸಕ್ತಿ. ಅದು ಮಾಡು, ಇದು ಮಾಡು, ಇಷ್ಟು ಸಲ ಸ್ನಾನ ಮಾಡು, ಒದ್ದೆ ಉಡು, ಇದರಲ್ಲೇ ಬಂತು. ಅವನ ಕುಡಿದು ಎಷ್ಟು ಸ್ಮರಣೆ ಮಾಡಿದೆ ಅದು ಹೋಯಿತು. ತಾತ್ಪರ್ಯ ಅಲ್ಲಿ ಕೊಡಿ, ಇವೆಲ್ಲ ಬಿಡಿ ಅಂತ ನಾನು ಹೇಳ್ತಾ ಇಲ್ಲ. ನೀವು ಮಾಡುವಂತ ಮಡಿ ಆಚಾರ ಏನು ಗಂಧ ತೆಗೆಯೋದು ಇವೆಲ್ಲ ಬೇಕೇ ಬೇಕು, ಕಂಪಲ್ಸರಿ. ಅದು ನಾನು ಬೆಳಿ ಅಂತ ಹೇಳ್ತಾ ಇಲ್ಲ, ಅಲ್ಲಿ ಇರಬೇಕಾದ ದೇವರ ನೆನಪೇ ಇಲ್ಲ, ಅದು ಸೇರಿಸಿಕೊಳ್ಳಿ ಅಂತ ಹೇಳ್ತಾ ಇರೋದು. ಸಾಮಾನ್ಯವಾಗಿ ದಾಸರು ಹೇಳ್ತಾರೆ, ನಿನ್ನ ನೆನಪೇ ಇಲ್ಲದ ಕರ್ಮವ್ಯಾಕೆ, ನಿನ್ನ ನೆನಪಿಲ್ಲದ ಸ್ನಾನವ್ಯಾಕೆ ಎಲ್ಲ ಹೇಳ್ತಾರೆ. ಅವಾಗ ನಾವು ರಿವರ್ಸ್ ಅರ್ಥ ಮಾಡ್ಕೊಳ್ತೀವಿ, ನೆನಪಿಲ್ಲ ಅದಕ್ಕೆ ಸ್ನಾನ ಬಿಟ್ಬಿಡೋಣ ಅಂತ. ಹಾಗೆಲ್ಲ ಹೇಳಿದ್ದು ಮಾಡಬೇಕಾಗಿದ್ದೆಲ್ಲ ಮಾಡಿ ನೆನಪು ತಂದುಕೊಳ್ಳಿ ಅಂತ ಹೇಳಿದ್ದಷ್ಟೇ ಹೊರತು ನೆನಪಿಲ್ಲ ಅದರಿಂದ ಎಲ್ಲ ಬಿಟ್ಟುಬಿಡಿ ಅಂತ ಹೇಳಲಿಕ್ಕೆ ಹೋಗಿಲ್ಲ. ಆ ರೀತಿಯಲ್ಲಿ ಯಾರಾದ್ರೂ ಸರಿ, ಸಾಮಾನ್ಯ ಜನರ ಲಕ್ಷಣ ಹಾಗೆ ದೇವರನ್ನ ಮರೆತೇ ಇರ್ತಾರೆ, ಆ ಕರ್ಮ ಮಾಡೋದ್ರಲ್ಲೇ ಹೋಗ್ತಾ ಇರ್ತಾರೆ. ಅಂಥವರನ್ನ ಅದರಲ್ಲೇ ತೊಡಗಿಸುವಂತೆ ಜ್ಞಾನಿಯಾದವ ಮಾಡಬಾರದು. ಅವರಿಗೆ ದೇವರ ಕುರಿತು ಎಚ್ಚರ ಎಚ್ಚರ ಜಾಸ್ತಿ ಜಾಸ್ತಿ ಬರುವಂತೆ ಯಾರು ಮಾಡುತ್ತಾರೋ ಅವನಿಗೆ ನನ್ನ ಅನುಗ್ರಹ ಆಗುತ್ತೆ. ಜನರಲ್ಲಿ ಭಗವಂತನ ಎಚ್ಚರ ಯಾವ ವ್ಯಕ್ತಿ ಕೊಡತಾ ಹೋಗ್ತಾನೆ, ಯಾವ ವ್ಯಕ್ತಿಯಿಂದ ಆ ಜನರಲ್ಲಿ ನಮ್ಮಲ್ಲಿ ಜೀವನದಲ್ಲಿ ಪರಿವರ್ತನೆ ಬರ್ತಾ ಇದೆ, ದೇವರ ಎಚ್ಚರ ಬರ್ತಾ ಇದೆ ಎಂಬ ಸಂತೋಷ ಉಂಟಾಗುತ್ತೋ ಅಂಥ ವ್ಯಕ್ತಿ, ಆ ಪರಿವರ್ತನೆ ತಂದ ವ್ಯಕ್ತಿ ಭಗವಂತನಿಗೆ ಬಹಳ ಪ್ರಿಯನಾಗ್ತಾನೆ. ಅದಕ್ಕೆ ಹೇಳ್ತಾರೆ ಮಲ್ಲೋಕ ಕಾಮ ಮದನಂತಹ ಅರ್ಥ. ಆ ರೀತಿಯಾಗಿ ಇರಬೇಕು ಅಂತ ಹೇಳಿದಲ್ಲಿಗೆ ನಾನು ಚೂರು ತಡವಾಗಿ ಬಂದೆ, ಕಾಂಪೆನ್ಸೇಷನ್ ಆಗಿ ಸ್ವಲ್ಪ ಜಾಸ್ತಿ ಹೇಳಿದೆ, ಪಾಪ ನಿಮಗೆ ತಡ ಆಯಿತೇನೋ, ನಾಳಿಂದ ಸರಿಯಾಗಿ ಬರೋಣ. ಶ್ರೀಕೃಷ್ಣ ಅರ್ಪಣೆ.